பிரளயரசனாசீல வபுஷே நமோ அசேஷாம்நாய ஸ்மிருதி ஹிருதய தீப்தாய ஹரயே. நாராயணம் நிகில பூர்ண குணைக தேகம் நிர்தோஷமாப்யதமபி அகிலேஷு வாக்யைஹி அஸ்யோத்பவாதிதமசேஷ விசேஷதோபி வந்தியம் சதா பிரியதமம் மம சன்னமாமி. ஓமா ஓம் ஓத்தசப்தி டீக்கைவம் வியகிருத்தமயா ததோ புதானாம் பிரீதி ஸ்யாத் தயா பிரீதோஸ்து மதுகுரு. சயேவ பிரம்மசப்தார்த்தோ நாராயண பதோதிதா. இல்லி ஓம் மத்து பிரம்ம எரடு பதகளு கூட ஏனன்னு ஹெடிதுவோ தேவரன்னு குணபூர்ணனாத தேவரன்னு ஹெடுத்தா இதே. அபூர்ணராத நாவெல்ல கூட யாரும் ஜிஜ்ஞாசை மாடபேக்கு அந்த கேட்டிதரே ஆதன்ன குணோததாம் அந்த ஹெடி குணோததாம் அந்த ஹெடி ஊதத்த பத குணவூதத்தாம் மேத்துக்காகலில்ல அந்த காலவன்னு கொட்டு. ಈಗ ಸಯೇವ ಬ್ರಹ್ಮಶಬ್ದಾರ್ಥೋ ನಾರಾಯಣ ಪದೋದಿತ. ಈಗ ಅದನ್ನ ಈ ನಾರಾಯಣನೇ ಬ್ರಹ್ಮಶಬ್ದಕ್ಕೂ ಅದೇ ಅರ್ಥ ನಾರಾಯಣ ಪದ. ಇಲ್ಲಿ ನಾರಾಯಣ ಮೃಖಿಲ ಪೂರ್ಣ ಗುಣೈಕನ ಆಚಾರ್ಯ ಯಾತಕ್ಕೆ ಬರೆದರು ಅಂದರೆ ಆ ಓಂಕಾರದ ಅರ್ಥನೂ ಅದೇ, ಬ್ರಹ್ಮಶಬ್ದದ ಅರ್ಥನೂ ಅದೇ. ಅದೆಲ್ಲ ಹೇಳೋದಕ್ಕೆ ಆಚಾರ್ಯ ಅಂತ ಶುರು ಮಾಡಿಬಿಟ್ರು. ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಹಂ ಅಂಥೇಳಿ ಆ ಪದ ಉಪಯೋಗಿಸಿದರು. ಸೊ ಓಂ ಅಂದರೆ ನಾರಾಯಣ ಅಂತಲೇ ಅರ್ಥ. ನಾರಾಯಣ ಪದಶ್ಚಾಪಿ ಗುಣಪೂರ್ಣತೈವ ಇತ್ಯರ್ಥ. ನಾರಾಯಣ ಇಜಿಕ್ವಲ್ ಟು ಓಂ ಇಜಿಕ್ವಲ್ ಟು ಬ್ರಹ್ಮ ಅಂದರು. ಅದು ಹೇಗಾಗುತ್ತೆ ಅಂದರೆ ಓಂ ಶಬ್ದಕ್ಕೆ ಏನರ್ಥ ಗುಣಪೂರ್ಣ, ಬ್ರಹ್ಮ ಶಬ್ದಕ್ಕೆ ಏನರ್ಥ ಗುಣಪೂರ್ಣ, ನಾರಾಯಣ ಅಂದರೆ ಗುಣಪೂರ್ಣ. ಸೊ ಮೂರು ಏನಾದವು ಅಲ್ಲಿಗೆ ಸಮಾನಾರ್ಥಕವಾದ ಪದಗಳು. ಅಸ್ತು ವಾ ಓಂಕಾರ ಬ್ರಹ್ಮಶಬ್ದಾಭ್ಯಾಂ ಜೀವಜಲಾತಿರಿಕ್ತಶ್ಚ ಜಿಜ್ಞಾಸ್ಯ ಸಿದ್ಧಿ ತಥಾಪಿ ಈಶ್ವರಸ್ಯ ಕಿಮಾಯಾತಮಿತ್ಯತಃ ನಾರಾಯಣೇತಿ. ಅಸ್ತು ವಾ ಓಂಕಾರ ಬ್ರಹ್ಮಶಬ್ದಾಭ್ಯಾಂ, ಓಂಕಾರ ಮತ್ತು ಬ್ರಹ್ಮಶಬ್ದಗಳಿಂದ ಜೀವ ಜಡ ಅತಿರಿಕ್ತಶ್ಚ ಜಿಜ್ಞಾಸ್ಯ ಸಿದ್ಧಿ, ಜೀವನಿಂದ ಭಿನ್ನನಾದ ಜಡದಿಂದನೂ ಭಿನ್ನನಾದ ಒಬ್ಬ ಜಿಜ್ಞಾಸ್ಯವಾದ ವಸ್ತು ಇದೆ ಅಂತ ಒಪ್ಪೋಣ. ಆದರೆ ಆ ವಸ್ತು ತಥಾಪಿ ಈಶ್ವರಸ್ಯ ಕಿಮಾಯಾತ, ನಿಮ್ಮ ಈಶ್ವರನ ಏನಾದ್ರಿಂದ ಬಂತು ಅಂದರೆ ಅವನೇ ನಾರಾಯಣ ಅಂತ ಹೇಳ್ತಾರೆ. ನಾರಾಯಣೇತಿ ಸಯೇವ ಇತ್ಯನುವರ್ತತೆ, ಅವನೇ ನಾರಾಯಣ. ಸಹಿ ನಹಿ ನಾಮ್ನಿ ವಿಪ್ರತಿಪತ್ತಿ ರೀತ್ಯಾಶಯ, ನೀವು ಹೆಸರು ಏನಾರು ಕರ್ಕೊಂಡ್ಬಿಡಿ, ನಾವೆಲ್ಲ ಅಪೂರ್ಣರು, ನಮ್ಮನ್ನು ನಿಯಂತ್ರಣ ಮಾಡ್ತಕ್ಕಂಥ ಪೂರ್ಣ ಶಕ್ತಿ ಹೊಂದಿದೆ ಅವನೇ ನಾರಾಯಣ. ನಾರಾಯಣ ಬೇರೆ ಅಂತಿನ ಏನಾರು ಅನ್ಕೋ, ಈಶ್ವರ ಏನಾರು ಕರ್ಕೊಂಡೋಗಿ, ನಹಿ ನಾಮ್ನೇ ವಿಪ್ರತಿಪತ್ತಿ ರೀತ್ಯಾಶಯ, ಹೆಸರಲ್ಲಿ ವ್ಯತ್ಯಾಸ ಇಲ್ಲ. ನಾವು ಹೆಸರ ಬಗ್ಗೆ ಗಲಾಟೆ ಮಾಡೋಕ್ಕೆ ಹೋಗೋದಿಲ್ಲ. ಇಂಗ್ಲೀಷ್ನಲ್ಲಿ ಸೇರ್ ಅಂತಾರೆ, ಇಲ್ಲಿ ಕುರ್ಚಿ ಅಂತಾರೆ, ಮತ್ತು ಮತ್ತೊಂದು ಅಂತಾರೆ. ಹೆಸರು ಬೇರೆ ಆದರೆ ಪದಾರ್ಥ ಏನಾಗಿದೆ, ಪದಾರ್ಥ ಒಂದೇ. ನೀ ಅಷ್ಟು ಒಪ್ಪಿಕೊಳ್ಳೋದಾದರೆ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ. ಇದು ನೆನ್ಪಿಟ್ಕೊಂಡಿರ್ಬೇಕು. ನಹಿ ನಾಮ್ನೇ ವಿಪ್ರತಿಪತ್ತಿ ರೀತಿ ಆಶಯ, ಹೆಸರಿನ ಬಗ್ಗೆ ಗಲಾಟೆ ಮಾಡಬೇಕಾಗ್ತಿಲ್ಲ. ವಸ್ತು ಮುಖ್ಯನೇ ಹೊರತು ಹೆಸರು ಮುಖ್ಯ ಅಲ್ಲ. ಅಥವಾ ಸೂತ್ರಕಾರೋಕ್ತ ಸೂಕ್ತಕಾರೋಕ್ತೋ ಓಂಕಾರ ಬ್ರಹ್ಮಶಬ್ದೋ ಉಪಲಕ್ಷಣ ಮಾತ್ರಂ, ಇನ್ನೊಂದು ರೀತಿಯ ಅರ್ಥ. ಸೂತ್ರಕಾರರೇನು ಉಪಯೋಗಿಸಿದರು ಓಂಕಾರ ಶಬ್ದ, ಓಂಕಾರ ಅನ್ನೋದನ್ನು ಬ್ರಹ್ಮ ಅನ್ನೋದನ್ನು ಉಪಲಕ್ಷಣ, ಉಪಲಕ್ಷಣ ಅಂದರೆ ಅಂಥ ಶಬ್ದಗಳು ಬೇಕಾದಷ್ಟಿವೆ. ನಾರಾಯಣಂ ಮಹಾಜ್ಞೇಯಂ ಇತ್ಯಾದಿ ಶ್ರುತೌ ಜಿಜ್ಞಾಸ್ಯೆ ನಾರಾಯಣ ಶಬ್ದೋಪಿ ಶ್ರೂಯತೆ. ನಾರಾಯಣಂ ಮಹಾಜ್ಞೇಯಂ ವಿಶ್ವಾತ್ಮಾನಂ ಪರಾಯಣಂ, ನಾರಾಯಣ ರೂಪ ಶುರುವಾಗೋದೇನಂತ ಎಲ್ಲರೂ ಅದ್ವೈತಗಳು ನಿತ್ಯ ಹೇಳ್ತಾರೆ. ಅದನ್ನು ಬೇರೆ ಎಲ್ಲ ಮಹಾ ಅದು ಹೇಳದೆ ಹೋದರೆ ಇದೇ ಇಲ್ಲ. ಮಹಾಮಂಗಳಾರತಿ ಬೇಕೇ ಬೇಕದೆಲ್ಲ. ನಾರಾಯಣಂ ಮಹಾಜ್ಞೇಯಂ, ಜ್ಞೇಯ ಅಂದರೆ ಜಿಜ್ಞಾಸ್ಯ ಅಂತ ಅರ್ಥ. ಜ್ಞೇಯ ಇಜಿಕೊಟ್ಟು ಜಿಜ್ಞಾಸ್ಯ, ನಾರಾಯಣ ಮಹಾಜಿಜ್ಞಾಸ್ಯ ಅಂದಮೇಲೆ ಅಥಾತು ಬ್ರಹ್ಮ ಜಿಜ್ಞಾಸ ಇಜಿಕೊಟ್ಟು ಏನಾಯ್ತು ಅಲ್ಲಿಗೆ, ಬ್ರಹ್ಮ ಇಜಿಕೊಟ್ಟು ನಾರಾಯಣ ಆಗಲೇಬೇಕಾಗ. ಮಹಾಜ್ಞೇಯ ಅಂದ್ರೇನು, ಮೋಸ್ಟ್ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಟು ಬಿ ಡಿಸ್ಕಸ್ಡ್ ಅಂತ ಅರ್ಥ. ಬಹಳ ಮುಖ್ಯವಾದ ವಸ್ತು ಅಂದರೆ ಜಿಜ್ಞಾಸ್ಯ ಅಂತ ಅರ್ಥ. ಇತ್ಯಾದಿ ಇತ್ಯಾದಿ ಶ್ರುತವು ಜಿಜ್ಞಾಸ್ಯೆ ನಾರಾಯಣ ಶಬ್ದೋಪಿ ಶ್ರೂಯತೆ. ನಾರಾಯಣ ಪದೋಚಿತಸ್ಯ ಅರ್ಥ ಸಯೇವ ಇವು ಗುಣಪೂರ್ಣತ್ವಾಖ್ಯ, ನಾರಾಯಣ ಪದದಿಂದ ಬಂದ ಅರ್ಥ ಅದೇನೆ. ಗುಣಪೂರ್ಣತ್ವ ಅಂದರೆ ನಾರಾಯಣ ಶಬ್ದನೂ ಹೇಳ್ತಾ ಇದೆ. ಆದ್ದರಿಂದನೇ ನಾರಾಯಣ ಶಬ್ದವೇ ಆಚಾರ್ಯರು ಹೇಳಿರ್ತಕ್ಕಂಥ ಬ್ರಹ್ಮಶಬ್ದಕ್ಕೆ ವ್ಯಾಖ್ಯಾನ. ಅಥವಾ ನಾರಾಯಣ ಶಬ್ದೇನಾಪಿ ಜಿಜ್ಞಾಸ್ಯಂ ಜೀವಾದಿ ವ್ಯತಿರಿಕ್ತಂ ಸಿದ್ಧತೀತಿ ಅನೇನ ಉಚ್ಯತೆ. ಹೀಗೆ ನಾರಾಯಣ ಶಬ್ದದಿಂದನೇ ಜೀವಾದಿಗಳಿಂದ ಭಿನ್ನನಾದ ಜಿಜ್ಞಾಸ್ಯ ವಸ್ತುವನ್ನು ಹೇಳದಂತೆ ಆಯಿತು. ಏತದಪಿ ಉಪಲಕ್ಷಣಂ, ಆತ್ಮ ಅನಂತ ಈಶ್ವರಾದಿ ಶಬ್ದಾಪಿ ಜ್ಞಾತವ್ಯಾಹ. ಹೇಗೆ ಬ್ರಹ್ಮಶಬ್ದನೋ, ಹೇಗೆ ಓಂ ಶಬ್ದನೋ, ಹೇಗೆ ನಾರಾಯಣ ಶಬ್ದನೋ, ಹಾಗೇನೆ ಆತ್ಮ ಅನಂತ ಈಶ್ವರ ಮೊದಲಾದ ಎಲ್ಲ ಶಬ್ದಗಳು ಕೂಡ ದೇವರನ್ನೇ ಹೇಳ್ತಕ್ಕಂಥ ಶಬ್ದಗಳು. ಇದು ಸರ್ವಶಬ್ದ ಸಮನ್ವಯ ಕೂಡ ಮಾಡಿದಾಗಾಯ್ತಾರೆ. ದೇಶಾವಪಿ ಆತ್ಮಾನಮೈವ ಲೋಕ ಉಪಾಸೀತ ಇತ್ಯಾದೋ ಜಿಜ್ಞಾಸೆ ಶ್ರವಣಾತ್. ಅವ್ರ ಬಗ್ಗೆ ಹೇಳ್ತಾರೆ, ದೇ ಆತ್ಮನನ್ನೇ ಉಪಾಸನೆ ಮಾಡಬೇಕು ಅಂತ ಹೇಳ್ತಾರೆ. ಆತ್ಮ ನಾರಾಯಣನೇ ಉಪಾಸನೆ ಮಾಡಬೇಕು ಅಂತ ಅರ್ಥ. ಆತ್ಮಾನಮೇವ ಲೋಕಮುಪಾಸೀತ ಇತ್ಯಾದೋ ಜಿಜ್ಞಾಸ್ಯ ಶ್ರವಣಾತ್ ಗುಣಪೂರ್ಣತ್ವಾಭಿಧಾಯಿತ್ವಾಚ್ಯ. ಅಲ್ಲೂ ಕೂಡ ಆತ್ಮಶಬ್ದಕ್ಕೇನರ್ಥ, ಗುಣಪೂರ್ಣ ಅಂತಲೇ ಅರ್ಥ. ಇದರಿಂದ ದೇವರನ್ನು ಎಲ್ಲ ಕಡೆ ಉಪಾಸನೆ ಮಾಡಬೇಕಾದ್ದೇನಂದರೆ ಗುಣಪೂರ್ಣ ಅಂತಲೇ. ನಾರಾಯಣಂ ಗುಣೈಸ್ಸರ್ವೈರುದೀರ್ಣಂ, ದೋಷವರ್ಜಿತಂ, ಅದೇ ದೇವರದೇ ವಿಶೇಷವಾದ ಲಕ್ಷಣ ಅಂದರೆ ಅದೇ. ನಮ್ಮಲ್ಲಿ ಅಪೂರ್ಣತ್ವ ಪರಮಾತ್ಮನೇ ಪೂರ್ಣತ್ವ. ಆಟೋಮೆಟಿಕಲಿ ಇಬ್ಬರಲ್ಲಿ ಏನು ಬಂತಾಗ ಭೇದ ಬಂದೇ ಬಿಡುತ್ತೆ, ಮತ್ತೆ ಭೇದ ಹೇಳೋ ನೆಸಿಟಿನೇ ಇಲ್ಲ. ಯಾವಾಗ ಅಭೇದ ಅಂತ ಹೇಳ್ತಾರೋ ಎರಡು ಮಾಡಬೇಕಾಗ, ನಾರಾಯಣ ಗುಣಪೂರ್ಣ, ನಾವಿಬ್ರು ಒಂದಾಗಬೇಕಾದ್ರೆ ನಾವೇನಾಗಬೇಕು, ಗುಣಪೂರ್ಣನಾಗಿರಲೇಬೇಕು. ನಮ್ಮಲ್ಲಿ ಏನಾಗಿದೆ ಅದಕ್ಕೆ ಅನುಭವ ಏನಂತಿದೆ, ವಿರುದ್ಧ ಇದೆ, ಒಪ್ಪಾಗಿಲ್ಲ. ಅಥವಾ ಇನ್ನೇನು ಮಾಡಬೇಕು, ನಾವು ಗುಣಪೂರ್ಣರಲ್ಲ, ದೇವರು ಏನಾಗಬೇಕಾಗಿದ್ರೆ ಅವನು ಗುಣಪೂರ್ಣನಲ್ಲ ಆಗಬೇಕಾಗಿ ಹೊತ್ತಾನೆ, ಅವನು ಗುಣ ಅಲ್ಲ ಅಂತ ಹೇಳು. ಅದೇ ಕೆಲಸ ಅವ್ರು ಮಾಡಿದ್ದು, ನಿರ್ಗುಣ ನಿರ್ಗುಣ ಅಂತ ಹೇಳಿ ಏನು ಮಾಡಿಬಿಟ್ರು ಅಂದರೆ ನಾವು ನಿರ್ಗುಣರು, ದೇವರು ನಿರ್ಗುಣನೆ. ಸೊ ಇಬ್ಬರು ಒಂದೇ. ಈ ಒಂದು ಲೆಕ್ಕಾಚಾರ ಮಾಡಕ್ಕೆ ಹೋದ್ರು ತಪ್ಪದು. ದೇವ್ರ ನಿಂದೆ ಆಯಿತು, ಸ್ತೋತ್ರ ಆಯ್ತು, ಅದು ನಿಂದೆ ಆಯಿತು ಅಷ್ಟೇ, ಏನು ಉಪಯೋಗ ಬರಲಿಲ್ಲ. ಅಥವಾ ನಾರಾಯಣ ಶಬ್ದ ಏನು ಆಪಿ, ಯಾವ್ದಾದ್ರು ಕೆಲಸ ಕೇಳಕ್ಕೆ ಹೋಗಿರ್ತಾರೆ ಆಫೀಸರ್ನ, ಉಜ್ಮೆ ಕೈಯಾಗಿ ಮಾತಾಡ್ತಾರೆ ಅವ್ರ ಜೊತೆ ಹೋಗಿಬಿಟ್ಟು, ಸರ್ ಕೆಲಸ ಕೊಡಿ ಅಂತ ಹಾಕಿರಿ ಯಾರಾಗ್ತಾರೆ, ಕೆಲಸ ಅಲ್ಲ ಎಲ್ಲೆಲ್ಲಿ ಕೆಲಸ ಕೊಡೋದಂತೆ ಮಾಡ್ತಾರೆ. ಉಜ್ಮೆ ಕೈಯಾಗಲು ಸಾಧ್ಯ ಸಮ, ಅದು ಭುಜಕ್ಕೆ ಯಾರು ಕೈ ಯಾರ ಮೇಲೆ ಕೈಬೇಕು, ಉಜ್ಮೆ ಯಾರ ಮೇಲೆ ಯಾವಾಗ ಕೈ ಹಾಕ್ಬೇಕು, ಸಮರಾಗಿದ್ರೆ ಅರ್ಥ ಆಯ್ತಾ. ಎಷ್ಟು ಕೂಡಿರೋದು ಕೊಡೋದಿಲ್ಲ ಅವ್ನು ಹೋಗಿಬಿಟ್ಟು, ಟೇಕ್ ವರ್ಷ ಕೊಟ್ಟಿದ್ದು ಹಾಗೆ ನಿಂತಿರ್ತಾನು ಅವನು. ಯಾತಕ್ಕೆ ಅವ್ನು ಅವ್ನು ಇಂಪ್ರೆಸ್ ಮಾಡ್ಬೇಕು, ಆದಷ್ಟು ಭಾರಿ ವಿನೀತ ಅಂತ ತೋರಿಸ್ಬೇಕಾಗಿದೆ. ಅಹಂಕಾರ ಪಟ್ಟರೆ ಎಷ್ಟು ಅರ್ಹತೆ ಇದ್ರೂ ಕೆಲಸ ಕೊಡೋದಿಲ್ಲ, ವಿನಯ ಇರಬೇಕು. ಆ ವಿನಯನೇ ದ್ವೈತ, ದ್ವೈತ ವಿನಯ ಬರೋದು ಯಾವಾಗ, ದ್ವೈತ ಇದ್ರೆ. ಅದನ್ನೇ ಆಚಾರ್ಯ ಹೇಳ್ತಾರೆ, ಘಾತಯಂತಿ ಹಿ ರಾಜಾನಹ ರಾಜಾಹಮಿಧಿ ವದಂತಂ, ರಾಜನ ತ್ರೋಧ ನಾನೇ ರಾಜ ಅಂತ ಕತೆ ಮುಗಿತು ಕೊಲಿಸಿ ಆಗಿಬಿಡ್ತಾರೆ ಅವನು, ತಿಳಿತಾ. ಆದರೆ ದದತಿ ಹಿ ಸರ್ವತಮ ವಿಪ್ರೇತಂ, ದದತಿ ಸರ್ವ ವಿಪ್ರೇತಂ ಗುಣೋತ್ಕರ್ಷಂ ವದತಃ. ಸ್ವಾಮಿ ಭಾರಿ ದೊಡ್ಡವರು ಶುರು ಮಾಡ್ಬಿಟ್ಟು ಹೇಳೋದಕ್ಕೆ, ಏನು ಬೇಕಾಗಿ ಅದಕ್ಕೆ ತಕ್ಷಣ ಕೇಳಿ ಏನು ಬೇಕು ನಿನಗೆ, ಶುರು ಮಾಡಿಬಿಡ್ತೀವಿ. ಬಿಷ್ಟಕ್ಕೂ ಹಾಗೇನೆ, ಅಮ್ಮ ತಾಯಿ ಮಹಾಲಕ್ಷ್ಮಿ ಇದ್ದಾಗಿದ್ದೀರಿ ಅಂತಾರೆ ಕೊಟ್ಟು ಕಳಿಸ್ಬಿಡ್ತಾರೆ, ಗೊತ್ತಾಯ್ತಾ. ಅವ್ರು ಹೇಗೆ ಇದ್ರು ಏನಂತ ಕರಿಬೇಕು ಅವ್ರನ್ನ, ಮಹಾಲಕ್ಷ್ಮಿನೇ. ಯಾಕೆ ಅವ್ರಿಗೆ ಕೆಲಸ ಆಗಲಿಲ್ಲ, ಅವರು ಓಡಿಸ್ಬಿಡ್ತಾರೆ ಅಷ್ಟೇ. ಲೋಕದ ಸೈಕಾಲಜಿ ಅರ್ಥ ಆಗಿಲ್ಲ ನಿಮಗೆ ಅಂತ ಕೇಳಿದೆ. ದೇವರಿಂದ ಮೋಕ್ಷ ಪಡೆಯಲು ಕೊಟ್ಟಿದ್ದೀರಿ, ಸಣ್ಣ ಪುರುಷಾರ್ಥ ಪುರುಷಾರ್ಥ ದೊಡ್ಡ ಪುರುಷಾರ್ಥ, ಅಂತ ದೇವರನ್ನ ಸಮ ಅಂತ ಕರಿತೀರಿ, ಗುಣ ನಿರ್ಗುಣ ಅಂತ ಕರಿತೀರಿ, ಏನರ್ಥ? ಇದೆಲ್ಲ ಕಾಮನ್ ಸೆನ್ಸ್ಗೂ ಅರ್ಥ ಆಗೋ ವಿಚಾರಗಳು. ಗುಣಪೂರ್ಣತ್ವಾಭಿಧಾಯಿತ್ವಾಚ್ಚ ನಚ ಅಲೌಕಿಕಾರ್ಥ ಕಲ್ಪನೆ ಗೌರವ ಪ್ರಸಂಗಾದ್ವರಂ ಕಥಂಚಿತ್ ತೇಷಾಂ ಶಬ್ದಾನಾಂ ಜೀವಾದಿ ವಿಷಯಾಂಗೀಕರಣಮಿತಿ ವಾಚ್ಯಂ. ಯೌಗಿಕ ಶಬ್ದ ಪ್ರಯೋಗ ಅನ್ಯಥಾನುಪತ್ಯೇ ಉಕ್ತತ್ವೇನ ಕಲ್ಪನಾಭಾವಾತ್. ಆ ಹೇಳಿದ ನೋಡಿ, ಸುಮ್ಮನೆ ನೀವು ಇದನ್ನು ಮಾಡಲಿಕ್ಕೆ ಹೋಗಬೇಡಿ. ಈ ಗುಣಪೂರ್ಣನ ಪದಾರ್ಥನ ಕೇಳೇ ಇಲ್ಲ, ಗೊತ್ತಾಯ್ತು ನಮ್ಗೆ ಗೊತ್ತಿಲ್ಲ ತಾನೇ. ಆದ್ರೆ ಇಲ್ಲ ಅಂತ ಹೇಳು, ಸುಮ್ಮನೆ ಯಾಕೆ ಕಲ್ಪನೆ ಮಾಡ್ತೀರಿ? ಅಯ್ತು ಅಲೌಕಿಕ ಅರ್ಥ ಕಲ್ಪನೆ ಗೌರವ ಪ್ರಸಂಗ, ಯಾವುದನ್ನ ನಾವು ಎಲ್ಲೂ ಕಂಡಿಲ್ಲ ಕೇಳಿಲ್ಲ ಅದು ಕಲ್ಪನೆ ಮಾಡಿ ಏನಂತ ಕರೀತಾರೆ, ಅದನ್ನು ಕಲ್ಪನಾ ಗೌರವ ಅಂತ ಕರೀತಾರೆ. ಹಾಗೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಅದಕ್ಕೇನು ಮಾಡಬೇಕು? ಯೇಷಾಂ ಶಬ್ದಾನಾಂ ಜೀವಾದಿ ವಿಷಯಾಂಗೀಕರಣ ಮಿತಿ. ಅದಕ್ಕೇನೆ ಆತ್ಮ ಅಂದರೆ ಜೀವ, ನಾರಾಯಣ ಅಂದರೆ ಎಲ್ಲ ಅರ್ಥ ಮಾಡ್ಕೊಂಬೇಡ ಸುಮ್ಮನೆ, ಇಲ್ಲದ ಗಂಟೆ ಹಾಕಿ ಹಾಕೋಬೇಕು. ಕೇಳಿದ ರೀತಿ ವಾಚ್ಯಂ ಹೀಗೆಲ್ಲ ಕೇಳಬಾರದು. ಅದಕ್ಕೆ ಯೌಗಿಕ ಶಬ್ದ ಪ್ರಯೋಗ ಅನ್ಯಥಾನುಪತ್ತೆ ಉಕ್ತತ್ವೇನ ಕಲ್ಪನಾಭಾವ. ಇವೆಲ್ಲ ಎಂಥ ಶಬ್ದಗಳು ಅಂತ ಹೇಳಿದೆ, ಯೌಗಿಕ ಶಬ್ದಗಳು. ಈ ಶಬ್ದಕ್ಕೆ ಅರ್ಥ ಇದ್ದ ಮೇಲೆ ಕಲ್ಪನೆ ಪ್ರಶ್ನೆ ಬರಲಿಲ್ಲ. ಅದು ಕಲ್ಪನೆ ಮಾಡಬಾರ್ದು, ಒಪ್ಕೋಣ. ಇರೋದನ್ನು ಹೇಳಿದ್ರೆ ಕಲ್ಪನೆ ಅಲ್ಲ, ಅರ್ಥ ಆಯ್ತಾ? ಈಗ ಇರೋದನ್ನು ಇಲ್ಲ ಅಂತ ನೀರು ಕಲ್ಪನೆ ಮಾಡ್ತಿದ್ದೀಯ ಹೊರತು, ನಾವು ಇರೋದನ್ನು ಇದೆ ಅಂತ ಹೇಳಿದ್ರೆ ಕಲ್ಪನೆ ಅಲ್ಲ. 20 ಜನ ಇದ್ದಾರೆ, 20 ಜನ ಒಪ್ಪಬೇಕಾಗ, ಒಬ್ಬನಿಂದಾಗ 20 ಅಂದ್ರೆ ತಪ್ಪು. ಊಟಕ್ಕೆ 10 ಜನ ಬಂದಿರ್ತಾರೆ, 20 ಜನ ಕಡೆಗೆ ಮಾಡಿಬಿಟ್ಟ ದಡ್ಡ ಅಂತ ಬೈತಾರೆ ಅವನು. ಯಾಕೆ ಗೊತ್ತಿಲ್ಲ, 20 ಜನ ಇದ್ದಾರೆ, 10 ಜನಕ್ಕೆ ಬೈತಾರೆ ಅವನು. ಅದು 20 ಜನ 20 ಜನ ಮಾಡಿಬಿಟ್ಟಾಗ ಏನಂತಾರೆ, ಗುಡ್ ಅಂತ. ಕಲ್ಪನೆ ಯಾವಾಗ ದೋಷ? ವಸ್ತು ಇಲ್ಲದ ಕಲ್ಪನೆ ಮಾಡಿ ಕಲ್ಪನೆ ಮಾಡಿದ್ರೆ ದೋಷ, ಇದ್ದಾಗ ಗುಣ. ಅದು ದೇವರನ್ನು ಕಲ್ಪನೆ ಮಾಡ್ತಾ ಇಲ್ಲ. ನಮ್ಮ ಆಧುನಿಕರ ಒಂದು ವಾದ, ದೇವರ ಕಲ್ಪನೆ ಅಂತ ಕರೀತಾರೆ. ದೇವರ ಕಲ್ಪನೆ ಕಲ್ಪನೆ ಯಾಕಾಗತ್ತೆ? ಇದು ಸಾಧ್ಯನೇ ಇಲ್ಲ. ಅನ್ಯಥಾ ವಾಕ್ಯಾದಪಿ ಅಲೌಕಿಕಾರ್ಥ ಪ್ರತ್ಯಯೋ ನ ಸ್ಯಾತ್. ಇದ್ರ ಒಪ್ಪದೆ ಹೋಗಿಬಿಟ್ರೆ ಯಾವ ವಾಕ್ಯದಿಂದ ಅಲೌಕಿಕಾರ್ಥ ಪ್ರತ್ಯಯ ಅಂತ ಇರಲೇಬಾರ. ಪ್ರತ್ಯಯ ಅಂದರೆ ಜ್ಞಾನ, ಶಬ್ದದಿಂದ ಯೌಗಿಕ ಶಬ್ದದಿಂದ ನಿಮಗೆ ಅಲೌಕಿಕಾರ್ಥ ಗೊತ್ತಾಗೋದಿಲ್ಲ ಅಂದರೆ ಲೌಕಿಕ ವಾಕ್ಯದಿಂದನೂ ಗೊತ್ತಾಗೋದಿಲ್ಲ ಅಷ್ಟೇ. ಯೌಗಿಕ ಶಬ್ದಗಳಿಂದ ಗೊತ್ತಾಗೋದಿಲ್ಲ ಅಂದರೆ ವಾಕ್ಯಗಳಿಂದನೂ ಗೊತ್ತಾಗೋದಿಲ್ಲ. ವಾಕ್ಯಗಳಿಂದ ಗೊತ್ತಾಗುತ್ತೆ ಅಂತ ಹೇಳಿದರೆ ಯೌಗಿಕ ಶಬ್ದ ಗೊತ್ತಾಗಲೇಬೇಕು. ಯೌಗಿಕ ಶಬ್ದಗಳೆಲ್ಲ ಏನು ಅಂತ ಹೇಳಿದ್ದಾರೆ, ವಾಕ್ಯ ರೂಪನೇ ಅಂತ ಹೇಳಿಬಿಟ್ಟಿದ್ದಾರೆ. ಆಗಲಿ, ಅದು ಜ್ಞಾಪಕ ಇದ್ದರೆ ನಿಮಗೆ ಸಮಸ್ಯೆ ಇಲ್ಲ ಅಂತ ಹೇಳಿದ್ದಾರೆ. ಲೌಕಿಕ ಅರ್ಥ ಏವ ಕಥಂಚಿತ್ ಅರ್ಥಾನುಗಮಸ್ಯ ವಕ್ತುಂ ಶಕ್ಯತ್ವ. ಲೌಕಿಕ ವಾಕ್ಯವಾಗಿದ್ದರೆ ಏನು ಮಾಡಬೇಕಾಗ, ಅರ್ಥಾನುಗಮಸ್ಯ ವಕ್ತ ಅರ್ಥಾನುಗಮ ಇದ್ದಾಗ ಒಪ್ಪಬೇಕು, ಇಲ್ಲವರು ಒಪ್ಪಬೇಕಾಗಿಲ್ಲ. ಇದು ಲೌಕಿಕ ವಾಕ್ಯ ಅಲ್ಲ, ಇವೆಲ್ಲ ಕೂಡ ಯೌಗಿಕ ವಾಕ್ಯಗಳು. ಕಿಂಚ ಕ್ವಚಿತ್ ಮುಖ್ಯಾರ್ಥ ಏವ ಶಬ್ದೋ ಅನುಪಪತ್ಯ ಕ್ವಚಿತ್ ಅಮುಖ್ಯಾರ್ಥೋ ಅನುಗಮ್ಯತೆ. ಯಜಪುತ್ರ ಮುಖ್ಯಾರ್ಥ ಏವ ತಥಾಚ ಶ್ರೌತಂ ಬ್ರಹ್ಮಾದಿ ಶಬ್ದಂ ಜೀವಾದಿ ವಿಷಯ ಅಂಗೀಕುರ್ವಾಣೇನಾಪಿ ನಿರವಗ್ರಹಣತಾ ನಿರವಗ್ರಹ ಪೂರ್ಣತಾ ಯುಕ್ತಂ ಕಿಂಚಿತ್ ಅಭಿಧೇಯಂ ಮುಖ್ಯಂ ಅಂಗೀಕರಣೀಯಮೇವ. ಅದಕ್ಕೊಂದು ಪ್ರಶ್ನೆ ಹಾಕಿದ ಸ್ವಾಮಿ, ಅಮುಖ್ಯಾರ್ಥ ಮಾಡೋ ಪದ್ಧತಿ ಹಾಗಿದೆಯಲ್ಲ ನಮ್ಮಲ್ಲಿ, ಆ ರೀತಿ ಮಾಡಬೇಡ ಅಂತ ಕೇಳಿದರೆ ಹಾಗೆಲ್ಲ ಮಾಡಬಾರ್ದು. ಕಿಂಚ ಕ್ವಚಿತ್ ಮುಖ್ಯಾರ್ಥ ಏವ ಶಬ್ದ ಅನುಪಪತ್ಯ ಕ್ವಚಿತ್ ಅಮುಖ್ಯಾರ್ಥೋ ಅನುಗಮ್ಯತೆ. ಯಾವಾಗ ಮುಖ್ಯಾರ್ಥ ಮಾಡೋಕ್ಕೆ ಸಾಧ್ಯನೇ ಇಲ್ಲವೋ ಅವಾಗ ಏನು ಮಾಡಬೇಕಾಗ, ಅಮುಖ್ಯಾರ್ಥವನ್ನು ಮಾಡಬೇಕು. ಮುಖ್ಯಾರ್ಥ ಮಾಡ್ತಿರ್ಬೇಕಾ, ಕೂಡ್ತಿರ್ಬೇಕಾದ್ರೆ ಏನು ಮಾಡಬಾರ್ದು, ಅಮುಖ್ಯಾರ್ಥ ಮಾಡಬಾರ್ದು. ಅದಕ್ಕೆ ವ್ರತದ ಕಾಲಕ್ಕೆ ಅವನು ತೆಂಗಿನಲ್ಲಿ ತಂದು ಹಾಲು ಅಂತ ಕರೆದ್ರದನ್ನು, ಅದು ಸುಮ್ಮನೆ ಇದ್ರಾಗ ಹಾಕಿದ್ರೆ ಸುಮ್ಮನೆ ಇದ್ರ ವ್ರತ ಮುಗಿತು. ಆಮೇಲೆ ಹಾಲು ತಂದು ಏನು ಮಾಡ್ತಾರೆ, ಆ ಹಾಲಾಕು ಅಂತಾರೆ. ಮತ್ತೆ ಅವಷ್ಟು ಸಾಧ್ಯತೆ ತಪ್ಪು ಕುಡಿತಿದ್ರಲ್ಲ ಅಂತ ಕೇಳಿದ್ರೆ ಅವಾಗ ಕುಡಿಯಕ್ಕೆ ಸಾಧ್ಯ ಇರಲಿಲ್ಲ, ಮುಖ್ಯಾರ್ಥ ಕೊಡ್ತಾನೆ ಇರಲಿಲ್ಲ. ಮುಖ್ಯಾರ್ಥ ಕೊಡ್ತೀವಿ, ಮುಖ್ಯಾರ್ಥ ಕೊಡುತ್ತೀಗ, ಅದರಿಂದ ಅದು ಮಾಡಬಾರ್ದು ಅಂತ ಹೇಳ್ತಾರೆ. ಇದ್ರ ಅರ್ಥ ಅವ್ರೇನ್ ಮಾಡಿ ಎಲ್ಲ ಮುಖ್ಯಾರ್ಥನ ತಗೊಳ್ತಾ ಹೊರಟು ಮುಖ್ಯಾರ್ಥಕ್ಕೆ ಏನ್ ಬೇಕಾಗ ನಚಪ್ಪ ನಪುನರ ಮುಖ್ಯಾರ್ಥ ಏವ. ಮುಖ್ಯಾರ್ಥನೆ ಮಾಡಬೇಕು ಅಂತ ಶಾಸ್ತ್ರ ಹೇಳಿಲ್ಲ. ತಥಾಚ ಶ್ರೌತಂ ಬ್ರಹ್ಮಾದಿ ಶಬ್ದಂ ಜೀವಾದಿ ವಿಷಯ ಅಂಗೀಕುರ್ವೇಣ ಕುರ್ವಾಣೇನಾಪಿ. ಆದ್ರಿಂದ ಶ್ರುತಂ, ಶ್ರೌತಂ ಅಂದ್ರೆ ಶ್ರುತಿಯಲ್ಲಿ ಬಂದಿದ್ದು ಶ್ರೌತ, ಸ್ಮೃತಿಯಲ್ಲಿ ಬಂದ್ರೆ ಸ್ಮಾರ್ತ. ಶ್ರೌತ ಶಬ್ದ ಏನಿದೆಯಲ್ಲ ನಾವು ಇದನ್ನು ಹೇಳ್ತೇವಲ್ಲ ಯಜ್ಞೋಪಿತ ಹಾಕೋಬೇಕಾರೆ ಏನಂತ ಹೇಳ್ತೇವೆ, ಶ್ರೌತ ಸ್ಮಾರ್ತ. ನಮ್ಮ ಸವಾರಿ ಹೊಸಬರಿ ಆಗಿಬಿಡುತ್ತೆ, ಏ ಮಾತೃ ಸ್ಮಾರ್ಥ ಅಂತ ಶಬ್ದ ಹೇಳಬಾರದು, ಶ್ರೌತ ಕರ್ಮ ಅಷ್ಟೇ ಹೇಳಬೇಕು ಅಂತ ತಿಳ್ಕೋಬಾರದು. ಆ ಸ್ಮಾರ್ಥ ಶಬ್ದಕ್ಕೆ ಈ ಅರ್ಥ ಅಲ್ಲ, ಶ್ರುತ್ಯುಕ್ತ ಸ್ಮೃತ್ಯುಕ್ತ ಅಂತಿರೋದ್ರಿಂದ ಇಲ್ಲಿ ಹೀಗೆ ಹೇಳಿದರೆ, ಶ್ರೌತಂ ಬ್ರಹ್ಮಾದಿ ಶಬ್ದಂ ಜೀವಾದಿ ವಿಷಯ ಅಂಗೀಕುರ್ವಾಣೇನಾಪಿ. ಎಲ್ಲೋ ಒಂದು ಕಡೆ ಬ್ರಹ್ಮಶಬ್ದ ಜೀವ ಅಂತ ಮಾಡಬಹುದು, ಅದೇ ರೀತಿ ಆತ್ಮ ಜೀವ ಅಂತ ಮಾಡಬಹುದು. ಆದರೆ ನಿರವಗ್ರಹ ಪೂರ್ಣತಾಯುಕ್ತಂ ಕಿಂಚಿತ್ ಅಭಿಧೇಯಂ ಮುಖ್ಯ ಅಂಗೀಕರಣೀಯಮೇವ. ಆದರೆ ಮುಖ್ಯವಾಗಿರ್ತಕ್ಕಂಥ ಆತ್ಮಶಬ್ದದ ಅರ್ಥ ಬ್ರಹ್ಮಶಬ್ದ ಅರ್ಥನ ಒಪ್ಪಲೇಬೇಕು. ಇನ್ನೊಂದು ತಮಾಷೆ ಅಂದರೆ ಅಮುಖ್ಯ ಅರ್ಥ ಮಾಡೋದು ಯಾವಾಗ, ಮುಖ್ಯಾರ್ಥ ಒಂದು ಇರಬೇಕು ಅದಕ್ಕೆ ಫಸ್ಟು. ಹಾಲಿಗೆ ನಾವು ತೆಂಗಿನ ಅಂತ ಅರ್ಥ ಮಾಡಿ, ಬಟ್ ಹಾಲು ಅಂತ ಅರ್ಥ ಇದೆ ಅದಕ್ಕೆ, ಇಲ್ಲದ ಅಮುಖ್ಯಾರ್ಥ ಆಗೋದೇ ಇಲ್ಲ. ಅದು ವೆರಿ ಇಂಪಾರ್ಟೆಂಟ್ ಲಾಜಿಕ್ ಇದು. ಅಮುಖ್ಯಾರ್ಥ ಅಂತ ಮಾಡೋನು ಕೂಡ ಫಸ್ಟ್ ಏನು ಒಪ್ಕೋಬೇಕು ಅವನು, ಮುಖ್ಯಾರ್ಥ ಒಂದಿದೆ ಅದಕ್ಕೆ ಅಂತ ಒಪ್ಕೊಳ್ಬೇಕು ಅದಕ್ಕೆ, ಇಲ್ಲದವ್ರು ಅಮುಖ್ಯಾರ್ಥ ಆಗೋದೇ ಇಲ್ಲ. ಅದು ಮುಖ್ಯಾರ್ಥ ಒಪ್ಕೊಳ್ದು ಹೋಗಿಬಿಟ್ಟು. ದೇರ್ಫೋರ್ ಬ್ರಹ್ಮಶಬ್ದ ಇತ್ಯಾದಿಗಳಿಗೆ ಜೀವ ಅಂತ ಅರ್ಥ ಮಾಡೋಕೆ ಹೊರಟರು ಕೂಡ ಮೂಲತಃ ಬ್ರಹ್ಮಶಬ್ದಕ್ಕೆ ಬೇರೆ ಅರ್ಥ ಇದ್ದರೆ ಒಪ್ಕೊಳ್ಳೇಬೇಕು. ಎಂಥ ಇಂಥ ಅಟ್ಯಾಕ್ ಮಾಡಿದಾಗ ಉತ್ತರ ಕೊಡೋಕೆ ಆಗಲಿಲ್ಲ ಅವರಿಗೆ. ಹೌದು ಹೌದು, ರಜಿತ ಇರಲೇಬೇಕು, ಶಕ್ತಿ ಇರಲೇಬೇಕು, ಆ ರೀತಿಯ ಇದು ಅರ್ಥ. ಇದಕ್ಕೆ ಇದಕ್ಕಿಂತ ಆಚಾರ್ಯಗಿಂತ ಮುಂಚೆನೂ ಅದ್ವೈತ ಖಂಡನೆ ಮಾಡಿದವರು ಇದ್ದರು, ಅವರಿಗೆಲ್ಲ ಏನು ಮಾಡಿದ್ರು ಅವರು, ತಿರು ಉತ್ತರ ಕೊಟ್ಬಿಟ್ಟಿದ್ರು ಎಲ್ಲದಕ್ಕೂ. ಆಚಾರ್ಯ ಬಂದ್ರೆ ಭಾರಿ ಪದಿ ಇದೆ. ಆಗ ಅವರು ಶುರು ಮಾಡಿದರು, ಯಾರಿವರು ವೇದವ್ಯಾಸೋ ಅಂತ ವೇದವನು ಮೂರ್ತಃ. ವೇದವ್ಯಾಸರೇ ಬಂದುಬಿಟ್ರು, ವೇದಗಳೇ ಬಂದುಬಿಟ್ರು, ಬದಿ ಜೇಪಿಸ್ಬಿಟ್ರಲ್ಲ ನಮ್ಮನ್ನು, ಎಲ್ಲೋದ್ರೂ ಅವ್ನು ಬಂದು ಬಂದು ಮಾತ್ರ ಕತ್ತರಿಸಿ ಹಾಕಿಬಿಡ್ತಾರೆ ಅಂತೇಳಿ ದುಃಖಪಟ್ಟರು. ಈ ರೀತಿ ಅಟ್ಯಾಕ್ ಮಾಡೋಕ್ಕಾಗಿದ್ದಿಲ್ಲ ಬೇರೆಯವರಿಗೆ, ಅವ್ರು ಅದಕ್ಕೆ ಅದು ಗೆಲ್ತಾ ಬಾಯಿ ಕಟ್ಟಿಸ್ತಾ ಹೋಗಿದ್ರೆ ಸಾಧ್ಯ ಆಗಲಿಲ್ಲ. ಮುಖ್ಯ ಅಮುಖ್ಯಾರ್ಥ ಶಬ್ದ ಹೇಳಬೇಕಾದ್ರೆ ಮುಖ್ಯಾರ್ಥದ ಒಂದು ಕಾನ್ಸೆಪ್ಟ್ ಇದೆ ಇಲ್ಲಿ. ತಥಾ ಶ್ರೌತಂ ಬ್ರಹ್ಮಾದಿ ಶಬ್ದಂ ಜೀವಾದಿ ವಿಷಯ ಅಂಗೀಕುರ್ವಾಣೇನಾಪಿ ನಿರವಗ್ರಹ ಪೂರ್ವ ಪೂರ್ಣತಾಯುಕ್ತಂ ಕಿಂಚಿತ್ ಅಭಿಧೇಯಂ ಮುಖ್ಯಂ ಅಂಗೀಕರಣೀಯಮೇವ ತತಶ್ಚ ಅನೇನ ಕಿಂಕೃತಂ ಸ್ಯಾತ್. ಆದ್ರೆ ಏನು ಹೇಳಿದಾಗತ್ತೆ ಒಟ್ಟಿನ ಮೇಲಿದ್ದರಿಂದ, ಜೀವ ಏವೇತಿ ಮುಖ್ಯಾರ್ಥ ತದನುಪಲಬ್ಧಿಸ್ತು ಅವಿದ್ಯಾವರಣ ನಿಮಿತ್ತ ಇತಿ ಚೆನ್ನ. ನೋಡಿ ಇವೆಲ್ಲ ಮುಖ್ಯ ಶಬ್ದ, ಮುಖ್ಯಾರ್ಥನೇ ಜೀವ. ಇಷ್ಟೊತ್ತೇನು ಮಾಡಿದ್ದವನು, ಅಮುಖ್ಯಾರ್ಥ ಮಾಡ್ತೀನಿ, ಎಲ್ಲರೂ ಮುಖ್ಯಾರ್ಥನೇ ಜೀವ ಅಂತ ಮಾಡ್ತೀನಿ ಆಯ್ತಾ ಅಂತ ಕೇಳಿದ. ಅವಾಗ ಹೇಳ್ತಾರೆ, ಹಾಗಿದ್ರೆ ತದನುಪಲಬ್ಧಿಸ್ತು ಅವಿದ್ಯಾವರಣ ನಿಮಿತ್ತ, ಹಾಗಿದ್ದರೆ ಜೀವನಲ್ಲಿ ಜೀವಗುಣಗಳಲ್ಲಿ ಮುಖ್ಯಾರ್ಥಗಳು ಯಾವುದಕ್ಕೆ ಕಾಣೋದಿಲ್ಲ ಅಂತ ಕೇಳಿದರೆ, ಅದಕ್ಕೆ ಹೇಳ್ತಾರೆ ಅವಿದ್ಯಾವರಣ ಇದೆಯಲ್ಲರಿ, ಅವಿದ್ಯೆ ಎಲ್ಲ ಕುಚ್ಚಾಗಿಬಿಟ್ಟಿದೆ ಜೀವನ ಅಂತ ಹೇಳಬೇಕು. ಯಥೋತ್ರ ಆಚಾರ್ಯ ಸ್ವಯಮೇವ ಪ್ರತಿವೇಕ್ಷತಿ. ಇಂಥ ಉತ್ತರ ಕೊಡಬಾರದು. ಇದಕ್ಕೆ ಆಚಾರ್ಯ ಮುಂದೆ ಏನು ಮಾಡ್ತಾರೆ, ತಾವೇ ಉತ್ತರ ಕೊಡ್ತಾರೆ. ಏನು ಉತ್ತರ ಕೊಡ್ತಾರೆ, ಎಲ್ಲ ಗುಣಗಳು ಕೂಡ ಅವಿದ್ಯೆಯಿಂದ ಮುಚ್ಚೋಗಿದೆ ಎಂಬುವಾದ ಸರಿಯಲ್ಲ. ಅದನ್ನೆಲ್ಲ ಆಚಾರ್ಯ ಮುಂದೆ ಹೇಳೋದ್ರಿಂದ ಅಲ್ಲಿ ನಾವು ಹೇಳಬೇಕಾಗಿಲ್ಲ ಅಂತ ತಿಳಿಸಿ. ಸಯೇವ ಭರ್ಗಶಬ್ದಾರ್ಥೋ ವ್ಯಾಹೃತೀನಾಂಚ ಭೂಮತಃ ಭಾವನಾಚ್ಚೈವ ಸುತ್ವಾಚ್ಚ ಸೋಯಂ ಪುರುಷ ಇತ್ಯಪಿ. ಸಯೇವ ಭರ್ಗಶಬ್ದಾರ್ಥ. ಈ ಏನು ಪುರುಷ ನಾರಾಯಣ ಶಬ್ದಕ್ಕೇನರ್ಥನೋ, ಓಂ ಶಬ್ದಕ್ಕೇನರ್ಥನೋ, ಅದೆಲ್ಲ ಅರ್ಥನೇ. ಯಾವುದಕ್ಕಿದೆ ಭರ್ಗ ಅಂದರೂ ಅದೇ ಅರ್ಥನೇ ಕೊಡುತ್ತೆ. ಭರ್ಗಶಬ್ದ ಯಾತಕ್ಕೆ ತಂದ್ಕೊಂಡ್ರೆ ಗಾಯತ್ರಿ ಮಂತ್ರಕ್ಕೆ ಹೊರಟ್ರಾಗಿ. ವೇದಗಳು ಅಷ್ಟೇ ಅಲ್ಲ, ವೇದಗಳಿಗೆ ಮೂಲಭೂತವಾದಂಥ ಶ್ರೇಷ್ಠವಾದ ಮಂತ್ರ ಯಾವುದು, ಗಾಯತ್ರಿ. ಅದು ಕೂಡ ಹೇಳ್ತಿರೋದು ಏನನ್ನ, ಪರಮಾತ್ಮನ ಹೇಳ್ತಿರೋದು. ಸಯೇವ ಭರ್ಗಶಬ್ದಾರ್ಥ ಅಷ್ಟೇ ಅಲ್ಲ, ವ್ಯಾಹೃತೀನಾಂಚ ಅರ್ಥ ಗಾಯತ್ರಿ. ಇಡೀ ಗಾಯತ್ರಿ, ಗಾಯತ್ರಿ ಹೆಚ್ಚಿರಿ, ಪೂರ್ವಸ್ವ ಗಾಯತ್ರಿ ಅಲ್ಲ. ಗಾಯತ್ರಿ ಯಾವ್ದು ಎಲ್ಲಿಂದ ಶುರುವಾಗೋದು, ತತ್ಸವಿತೃವರೆಣ್ಯಂ ಗಾಯತ್ರಿ ಹೊರತು ಭೂರ್ಭುವಸ್ವ ಗಾಯತ್ರಿ ಅಲ್ಲ. ಏನೋ ಮೂರ್ವ ಮೂರ್ವವು ವ್ಯಾಹೃತಿಗಳು, ಅದಕ್ಕೆ ವ್ಯಾಹೃತೀನಾಂಚ ಭೂಮತಃ. ಗಾಯತ್ರಿ ಅರ್ಥವೂ ನಾರಾಯಣನೇ, ಗುಣಪೂರ್ಣತ್ವನೇ. ವ್ಯಾಹೃತಿಗಳ ಅರ್ಥನೂ ಪೂರ್ಣತ್ವನೇ. ಯಾತಕ್ಕೆ ಭಾವನಾಚ್ಚೈವ ಸುತ್ವಾಚ್ಚ, ಭೂಹು ಇದೆ, ಭಾವನಾ ಭೂಹು ಸುತ್ವಾತ್ ಸ್ವಹ ಗೊತ್ತಾಯ್ತಾ. ಸ್ವಯಂ ಆಮೇಲೆ ಪುರುಷ ಸೂಕ್ತಕ್ಕೆ ಹೊರಟರು. ಪುರುಷ ಇತ್ಯಪಿ ಮೊದಲು ಓಂಕಾರ, ಆಮೇಲೆ ನಾರಾಯಣ ಶಬ್ದ, ಆ ಬ್ರಹ್ಮಶಬ್ದ, ಈಗ ಭರ್ಗಶಬ್ದ, ವ್ಯಾಹೃತಿಗಳು, ಆಮೇಲೆ ಪುರುಷ ಸೂಕ್ತ, ಎಲ್ಲವೂ ಹೇಳ್ತಿರೋದು ಯಾರನ್ನ, ಪರಮಾತ್ಮ ಒಬ್ಬನೇ. ಆದ್ದರಿಂದ ನಾವು ಹೇಳ್ತಿರೋದು ಎಲ್ಲ ಯಾವುದಕ್ಕೆ ಅನುಕೂಲ ಆಗಿದೆ, ಸಮಸ್ತ ಶಾಸ್ತ್ರಕ್ಕೆ ಅನುಕೂಲ. ನೀವು ಹೇಳ್ತಿರೋದು ಸರ್ ನಿಮ್ಮ ಮಾತಿಗೂ ಅನುಕೂಲ ಇಲ್ಲ, ಉಳಿದವರು ವ್ಯಕ್ತಿ ಬೇಡ. ಏನಾಗಿದೆ ನಿಮ್ಮ ಮಾತಿಗೆ ಕೂಡ ಅನುಕೂಲ ಇಲ್ಲ, ಎಷ್ಟೆಷ್ಟು ವ್ಯತ್ಯಾಸ ಇದೆ ನೋಡಿ ಅಂತ ತೋರಿಸ್ತಾರೆ. ಸಯೇವ ಭರ್ಗಶಬ್ದಾರ್ಥ ವ್ಯಾಹೃತೀನಾಂಚ ಭೂಮತಃ. ಏಕೆ ಭೂಮತಃ ಭರ್ಗಶಬ್ದಾರ್ಥ, ಭೂಮತಃ ವ್ಯಾಹೃತಿ ಭೂಮಾನ ಪೂರ್ಣ ಅಂತ. ಭೂ ಎಂಬುದು ಪೂರ್ಣತ್ವನೇ ಹೇಳೋದು, ಸ್ವಹ ಎಂಬುದು ಪೂರ್ಣತ್ವನೇ ಹೇಳೋದು. ಭಾವನಾ ಸುತ್ವಾಚ್ಯ ಸೋಯಂ ಪುರುಷ ಇದೆ, ಪುರುಷ ಆದರೂ ಪೂರ್ಣನೇ. ಪುರುಷ ಶಬ್ದ ಕೂಡ ಏನಂತ ಅರ್ಥ, ಪೂರ್ಣ ಅಂತಲೇ ಅರ್ಥ. ಎಲ್ಲವೂ ಪೂರ್ಣವಾಚಕ ಪದಗಳು. ಈಶ್ವರ ವೇದೇನ ಪ್ರಮಿತಃ ಯತತ್ರೋಕ್ತಂ ಈಶ್ವರ ಪ್ರವಿತೋ ನವಾಯಿತಿ ತತ್ರ ಪ್ರವಿತ ಇತ್ಯುತ್ತರ. ಮೊದಲೇನು ಮಾಡಿದ್ದವನು, ಈಶ್ವರ ಗೊತ್ತಾಗಿದ್ದಾನೇನ್ರಿ ಅಥವಾ ಗೊತ್ತಾಗಿಲ್ವಾ ಅಂತ ಕೇಳಿದ್ದ. ಗೊತ್ತಾಗಿದ್ದಾನೆ ಅಂದರೆ ಮತ್ತೆ ಯಾಕೆ ವೇದ ಓದಬೇಕು, ಗೊತ್ತಾಗಿಲ್ಲ ಅಂದರೆ ಮತ್ತೆ ಯಾಕೆ ವೇದ ಓದಬೇಕು, ಗಲಾಟೆ ಮಾಡಿದ್ದೆ. ಈಗ ಹೇಳುತ್ತಾರೆ ಗೊತ್ತಿದೆ ಪ್ರವಿತನಾಗಿದ್ದಾನೆ. ತತ್ರ ಪ್ರವಿತ ಐತಿ ಉತ್ತರಂ, ಪ್ರವಿತ ಅಂತಲೇ ಉತ್ತರ ಕೊಡೋದು ನಾವು. ತತ್ಪಕ್ಷ ದೋಷಸ್ಯ ಪರಿಹರಿಷ್ಯತೆ, ಹಾಗಿದ್ರೆ ಮತ್ತೆ ಅದಕ್ಕೆ ಅಂತ ಕೇಳಿದೆಯಲ್ಲ ಉತ್ತರ ಕೊಡ್ತೀವಿ ಅದಕ್ಕೆ. ತಥಾಚ ಶಾಸ್ತ್ರಸ್ಯ ವಿಷಯ ಸಂಬಂಧ ಸಮಾಯಿತೋ ಭವತಿ. ಆದ್ದರಿಂದ ಏನಾಯಿತು, ಈಶ್ವರ ವಿಷಯ ಶಾಸ್ತ್ರ ದೇವ್ರನ್ನ ಹೇಳಿ ಪ್ರತಿಪಾದ್ಯ ಪ್ರತಿಪಾದಕ ಭಾವ ಸಂಬಂಧ ಬಂತು. ಪರಮಾತ್ಮ ಯಾರು, ಪ್ರತಿಪಾದ್ಯ, ಶ್ರೀರಾದಿಗಳೇನು ಪ್ರತಿಪಾದಕ ಸಂಬಂಧ ಬಂತಲ್ಲ, ಈಗ ಪ್ರತಿಪಾದಕ ಶಬ್ದ ಬಂದು ಸಂಬಂಧ ಬಂತು. ಸಮಾಹಿತೋ ಭವತಿ ಯತ್ ಪುನರತ್ರೋಕ್ತಂ ಕೇನ ಪ್ರಮಾಣ ಏನೈತಿ, ಅದು ಯಾವ ಪ್ರಮಾಣದ ಗೊತ್ತಾಗುತ್ತೆ ಅಂತ ಕೇಳಿದೆಯಲ್ಲ ಉತ್ತರ ಕೊಡ್ತೇವೆ. ತತ್ರ ವೇದ ಏನೈತಿ ವದಾಮಃ, ಈಶ್ವರ ತಿಳಿಸಿಕೊಡ್ತಕ್ಕಂಥ ಪ್ರಮಾಣ ಯಾವುದು ಅಂದರೆ ವೇದಾಂತರ್ಥ. ವೇದಶ್ಚ ಈಶ್ವರ ವಿಷಯತಾ ಕುತಃ ಇತ್ಯತೋಪಿ ಓಂಕಾರ ಸೂತ್ರಕೃತ ಬ್ರಹ್ಮಣಿ ಪ್ರಯುಕ್ತ. ಹಾಗಿದ್ರೆ ವೇದಶ್ಚ ಈಶ್ವರ ವಿಷಯತಾ ಕುತಃ, ವೇದಗಳು ಈಶ್ವರ ವಿಷಯ ಯಾರು ಹೇಳಿದ ನಿಮಗೆ, ವೇದ ಒಪ್ಪಿದ್ರೆ ಏನು ಒಪ್ಪಲಿಕ್ಕೆ ತಯಾರಿಲ್ಲ, ಅವನು ದೇವ್ರನ್ನ ಒಪ್ಪಲಿಕ್ಕೆ ತಯಾರಿಲ್ಲ. ಅದು ಇತ್ಯತೋಪಿ ಓಂಕಾರ ಸೂತ್ರಕೃತ ಬ್ರಹ್ಮಣಿ ಪ್ರಯುಕ್ತ, ಅದಕ್ಕೆ ಹೇಳಿದರು ವೇದವ್ಯಾಸ ದೇವರು ಓಂಕಾರವನ್ನು ಸೂತ್ರಕೃತ ವೇದವ್ಯಾಸರಿಂದ ಓಂಕಾರ ಓಂಕಾರವು ಬ್ರಹ್ಮಣಿ ಪ್ರಯುಕ್ತ ಪರಮಾತ್ಮನಲ್ಲೇ ಪ್ರಯೋಗ ಮಾಡಿದರು. ತತ್ಕಥಂ ಅಸ್ಯ ಅರ್ಥಸ್ಯ ಉಪಪಾದಕ ವಿತ್ಯಾಸಕ್ಕೆ ಇದ ಭತ್ರಾಕೂತಂ ಸೂತ್ರಕಾರಸ್ಯ ಇತ್ಯಾಹ ವ್ಯಾರತೀರಾಂಚಿತಿ. ಅಲ್ಲರಿ ನಮ್ಮ ಕೇಳಿದ ಪ್ರಶ್ನೆ ಉತ್ತರ ಏನು, ವೇದ ಪ್ರತಿಪಾದ್ಯತ್ವಕ್ಕೆ ಓಂಕಾರ ಉತ್ತರ ಅಂತಿರಲ್ಲ ಹೇಗೆ ಅಂತ ಕೇಳಿದರೆ, ಓಂಕಾರರು ಎಲ್ಲ ವೇದಗಳು ಯಾವುದಪ್ಪ ತೊಗೊಂಡು, ಓಂ ಶಬ್ದ ತಗೋ, ಬ್ರಹ್ಮ ಶಬ್ದ ತಗೋ, ಗಾಯತ್ರಿ ತಗೋ, ವ್ಯಾಹೃತಿಗಳನ್ನು ತಗೋ, ಪುರುಷ ಸೂಕ್ತ ತಗೋ, ಎಲ್ಲವೂ ಹೇಳ್ತಾ ಇದೆ ಒಂದೇ, ಅದೆಲ್ಲವೂ ವೇದಗಳು ದೇವರನ್ನು ಹೇಳ್ತಾ ಇದೆ ಹೇಳಿದಾಗಾಯ್ತಲ್ಲ ಅಂತ ಅರ್ಥ. ವ್ಯಾಹೃತೀನಾಂಚ ಐತಿ ಸಯೇವ ಅರ್ಥ ಐತಿ ಸಂಬಂಧ. ಓಂಕಾರ ತಾವತ್ ಭಗವತಃ ಈಶ್ವರಸ್ಯ ವಾಚಕ, ಓಂಕಾರ ಪರಮಾತ್ಮನ ಹೇಳ್ತಾ ಇದೆ. ಯಾತಕ್ಕೆ ನೀನು ಒಪ್ತೀವಿ ಬಿಡೋ, ನಮಗೆ ಬೇಕಿಲ್ಲ, ವೇದ ಹೇಳ್ತಾ ಇದೆ. ಓಂ ಇತಿ ಬ್ರಹ್ಮ ಅಕ್ಷರಾಣ ಮಕಾರೋಸ್ಮಿ ಪ್ರಣವಃ ಸರ್ವವೇದೇಶು, ಓಂ ಇತಿ ಬ್ರಹ್ಮ ಅಂತ ವೇದನೇ ಹೇಳಿರೋದ್ರಿಂದ ಓಂಕಾರಕ್ಕೆ ಅರ್ಥ ಏನೋ ಬ್ರಹ್ಮ ಅಂತ ಅರ್ಥ. ಅತ ಸಯೇವ ವ್ಯಾಹೃತೀನಾಂಚ ಪೂರಾದೀನಾಮ ಅರ್ಥ ಇತಿ ಗಮ್ಯತೆ. ಸೊ ಓಂಕಾರಕ್ಕೆ ಯಾವುದು ಅರ್ಥನೋ ವ್ಯಾಹೃತಿಗಳಿಗೂ ಅದೇ ಅರ್ಥ, ಗಾಯತ್ರಿಗೂ ಅದೇ ಅರ್ಥ. ಯಾತಕ್ಕೆ ಅಂದರೆ ಅವೆಲ್ಲ ಏನವು, ಓಂಕಾರದ ವಿವರಣೆ ಅವೆಲ್ಲ ಕೂಡ, ಓಂಕಾರದ ವಿವರಣೆ. ಈ ಫಿಸಿಕ್ಸ್ ಅಂತ ಹೆಟ್ಟಿಗ್ಬೋದ ಒಳಗೆ ಯಾವುದಾದ್ರೂ ವಿಷಯ ಏನಿರ್ಬೇಕು ಅದರೊಳಗೆ, ಫಿಸಿಕ್ಸ್ ಬೇರೆ ಏನೇ ವಿಷಯ ಹೇಳಿದ್ರು ಯಾತಕ್ಕೋಸ್ಕರ ಹೇಳಿರ್ತಾರೆ ಅದನ್ನು, ಫಿಸಿಕ್ಸ್ ಬಗ್ಗೆನೆ. ಹೆಡ್ಡಿಂಗ್ ನೋಡಿದ ಮೇಲೆ ಓಂ ಅನ್ನೋದು ಹೆಡ್ಡಿಂಗ್ ಇದೆ, ಎಲ್ಲ ವೇದಗಳ ಹೆಡ್ಡಿಂಗ್ ಏನೋ ಓಂ ಅಷ್ಟೇ, ಓಂ ಇದಕ್ಕೆ ಕೊಟ್ಟು ನಾರಾಯಣ. ಸೊ ಎಲ್ಲ ವಿಷಯ ಏನಂತ ಹೇಳುತ್ತಾ ಇಲ್ಲಿಗೀಗ ನಾರಾಯಣ ಅಂತ ಸಿಂಪಲ್ ಅಂತ ಆ ಟೈಟ್ಲ್ ಇದ್ದಾಗ, ಓಂ ಸಕಲ ವೇದಗಳಿಗೂ ಕೂಡ ಕೊಟ್ಟ ಟೈಟ್ಲ್ ವೇ ಓಂ ಅಂತ, ಅದು ಬಿಡೋಕ್ಕೆ ಸಾಧ್ಯ ಇಲ್ಲ. ಅತಃ ಸ ಓಬಿತಿ ಬ್ರಹ್ಮ ಇತ್ಯಾದಿ ಶ್ರುತಿ, ಅತಃ ಸೈವ ವ್ಯಾಹೃತೀನಾಂಚ ಪೂರಾದೀನಮರ್ಥ ಇತಿ ಗಮ್ಯತೆ ಪ್ರಣವಾರ್ಥ ವ್ಯಾಹೃತಯ. ಸ್ಪಷ್ಟ ಇದೆ ವ್ಯಾಹೃತಿಗಳು ಅಂದ್ರೇನು, ಪ್ರಣವದ ಅರ್ಥಗಳು ಅಂತಿದೆ. ಪ್ರಣವ ಓಂಕಾರ, ವ್ಯಾಹೃತಿಗಳು ಓಂಕಾರದ ಅರ್ಥ. ಸೊ ಓಂಕಾರಕ್ಕೆ ಏನರ್ಥನೋ ವ್ಯಾಹೃತಿಗಳಿಗೆ ಅದೇ ಅರ್ಥ, ಅಥವಾ ವ್ಯಾಹೃತಿಗೆ ಏನರ್ಥನೋ ಓಂಕಾರಕ್ಕೆ ಅದೇ ಅರ್ಥ. ವ್ಯಾಖ್ಯಾನ ರೂಪ ವ್ಯಾಹೃತಿ ಅಂದರೆ ವ್ಯಾಖ್ಯಾನ. ತಿಸ್ರೂಣಾಂ ವ್ಯಾಹೃತೀನಾಂ ವರ್ಣತ್ರಯಾತ್ಮಕ ಓಂಕಾರಸ್ಯ ವ್ಯಾಖ್ಯಾನತೆಯ ಅವಗತತ್ವಾತ್. ಸಿಂಪಲ್, ಓಂಕಾರದಲ್ಲಿ ಆ ಊ ಮಾ ವ್ಯಾಹೃತಿಗಳು ಮೂರು, ದೇರ್ಫೋರ್ ಮೂರಕ್ಕೆ ಮೂರು ವ್ಯಾಖ್ಯಾನ ಅದು. ಗೊತ್ತಾಯ್ತು, ಅಕಾರಕ್ಕೆ ವ್ಯಾಖ್ಯಾನ ಭೂ, ಉಕಾರಕ್ಕೆ ವ್ಯಾಖ್ಯಾನ ಭುವಃ, ಮಕಾರಕ್ಕೆ ವ್ಯಾಖ್ಯಾನ ಸ್ವಹ. ಆದ್ದರಿಂದ ಮೂರಕ್ಕೂ ಮೂರು ವ್ಯಾಖ್ಯಾನ ಬಂತು. ವ್ಯಾಖ್ಯಾನ ವ್ಯಾಖ್ಯೆಯಷ್ಟು ವ್ಯಾಖ್ಯೆಯಷ್ಟು ಏಕ ವಿಷಯದ ಸುಪ್ರಸಿದ್ಧಿ. ವ್ಯಾಖ್ಯಾನಕ್ಕೂ ವ್ಯಾಖ್ಯಾಯಕ್ಕೂ ಏನಿರಬೇಕು, ಏಕ ವಿಷಯದ ಅಂದರೆ ಮೂಲ ಗ್ರಂಥ ಏನು ಹೇಳುತ್ತೋ ವ್ಯಾಖ್ಯಾನ ಏನು ಹೇಳಬೇಕು ಅದನ್ನೇ ಹೇಳಬೇಕು, ಇಲ್ಲ ಹೋದರೆ ವ್ಯಾಖ್ಯಾನ ಅನ್ಸೋದೇ ಇಲ್ಲ. ಅದು ವ್ಯಾಖ್ಯಾನ ಅಂದರೆ ವಿಶೇಷತೆಯ ವ್ಯಾಖ್ಯಾನ, ವಿವರಣೆ ಅಂತ ಅರ್ಥ. ವಿವರಣೆ ಯಾವಾಗಲೂ ಯಾವುದಕ್ಕೆ ಅನುಗುಣವಾಗಿರಬೇಕು, ಮೂಲಕ್ಕೆ. ದೇರ್ಫೋರ್ ಓಂಕಾರದ ವಿವರಣೆ ವೇದಗಳು ಅಂದಮೇಲೆ ಓಂಕಾರದ ಅರ್ಥ ನಾರಾಯಣ ಆದಮೇಲೆ ಗುಡ್ದವರ ಅರ್ಥ ಏನಾಗಿರಬೇಕು, ನಾರಾಯಣನೇ ಆಗಿರಬೇಕು ಅಷ್ಟೇ. ಇದು ನೆನ್ಪಿಟ್ಕೊಂಡು ವ್ಯಾಖ್ಯಾನ ವ್ಯಾಖ್ಯಾಯೋ ಏಕ ವಿಷಯತ ಸುಪ್ರಸಿದ್ಧ ಇತಿ. ಏವಕಾರೋ ವ್ಯಾಹೃತೀನಾಂ ಅಗ್ನಿ ವಾಯು ಸೂರ್ಯ ದೇವಕ ದೇವತಾಕತ್ವ ಪ್ರಸಿದ್ಧ ತತ್ ಪ್ರತಿಪಾದಕತ್ವ ಭ್ರಮಂ ನಿವಾರಯ. ಇಲ್ಲಿ ಏವ ಸಯೇವ ಅಂತ ಆಚಾರ್ಯ ಅಂತ ಕೇಳಿದರು ಅಂದರೆ ಕೆಲವರು ಏನು ಮಾಡಿದ್ದಾರೆ, ವ್ಯಾಹೃತಿಗಳಿಗೆ ಅಗ್ನಿ ವಾಯು ಸೂರ್ಯ ಅಂತ ಅರ್ಥ ಅಂತ ಅದು ಬೇರೆ ಮಾಡಿಬಿಟ್ಟಿದ್ದಾರೆ. ಎಲ್ಲ ಕಡೆ ದಾರಿ ತಪ್ಪಿಸೋದು, ಒಂದು ಕಡೆಯಲ್ಲ, ಇಲ್ಲಿ ರೋಡ್ ಬ್ಲಾಕ್ ಆಗಿಲ್ಲ ಅಲ್ಲೂ ರೋಡ್ ಬ್ಲಾಕ್ ಆಗಿದ್ರೆ ಆಗೋ ಹಾಗೆ, ಇಲ್ಲಿ ಅಡ್ಡ ಮಾಡಿ ಅಲ್ಲೂ ಅಡ್ಡ ಮಾಡಿದಾಗೆ. ನೀವು ಅದು ನೋಡ್ರಿ, ನೀವು ವ್ಯಾಹೃತಿಗಳಿಗೆ ನಾರಾಯಣ ಅಂತ ಅರ್ಥ ಇದ್ದಿದ್ರೆ ಓಂಕಾರದ ಅರ್ಥ ವ್ಯಾಹೃತಿಗಳಾದ್ದರಿಂದ ಓಂಕಾರಕ್ಕೂ ನಾರಾಯಣ ಅಂತಲೇ ಅರ್ಥ ಅಂತ ಆಗೋದು. ಆದರೆ ವ್ಯಾಹೃತಿಗಳ ಅರ್ಥ ಅದೇ ಅಲ್ವಲ್ಲ, ಅಗ್ನಿವಾಯು ಮತ್ತು ಸೂರ್ಯ ಅಂತ ಅರ್ಥ ಅಲ್ಲ ಅಂತ ಕೇಳಿದರೆ ಅದು ಅಲ್ಲ, ತಪ್ಪು ತಿಳ್ಕೊಂಡಿದ್ದೆ ಅಂತ ಹೇಳಿದ್ದೆ. ಅಜ್ಞಾದೀನಾಂ ಅಧಿದೇವತಾತ್ವೇನಾಪಿ ಪ್ರಸಿದ್ಧಿಪತ್ತೇ ಹೇ. ಅಜ್ಞಾದಿಗಳಿರಲಿ ಏನು ತಪ್ಪಲ್ಲ, ಅವು ಎಂಥ ಅಭಿಮಾನಿ ದೇವತೆಗಳು ಅಷ್ಟೇ ಹೊರತು ಇದಲ್ಲ ಏನಲ್ಲ, ಉದಾಹರಣೆ ಯಾರು ನನ್ನ ಮನೆ ಅಂತ ಯಾವುದೋ ತೋರಿಸ್ತಾರೆ, ನೋಡ್ತಾರೆ ಬೇರೆ ಯಾರೋ ಇದ್ದಾರೆ, ನಂದೇ ರೀ ಬಾಡಿ ಕೊಟ್ಟಿದ್ದೇನೆ ಅಷ್ಟೇ. ಅವಾಗ ಏನಾಯ್ತು, ಓನರ್ಶಿಪ್ ಏನಾಯ್ತು ಇವ್ರದ್ದೇನು? ಸೊ ಅಜ್ಞಾತಿಗಳು ಏನವರು, ಅಧಿದೇವತೆಗಳಷ್ಟೇ, ಸರ್ವೋತ್ತಮ ತಾನೇನೇ ಮತ್ತೆ. ಆದ್ರೆ ಏನೇ ಒಪ್ಪಿದಾಗಾಯ್ತು ಅಂದ್ರೆ ಅವ್ರು ನಾರಾಯಣ ಪ್ರತಿಪಾದಕತ್ವನ ಒಪ್ಪೋದೇ ಇಲ್ಲ. ನಾವು ಹಾಗಲ್ಲ, ಅದನ್ನು ಒಪ್ತೇವೆ ಇದನ್ನು ಒಪ್ತೇವೆ, ಅದನ್ನ ಯಾತಕ್ಕೆ ಒಪ್ತೇವೆ? ಅದೆಲ್ಲ ಉಳಿದವರಿಗೆ ದೇವ ಅಭಿಮಾನಿ ದೇವತೆಗಳಷ್ಟೇ, ನಾರಾಯಣ ಪ್ರತಿಪಾದ್ಯ ದೇವತೆ. ಆದ್ದರಿಂದ ಯಾವುದಕ್ಕೂ ವಿರೋಧ ಬರಲಿಲ್ಲ, ಅನ್ಯ ದೇವತೆ ಪ್ರತಿಪಾದಕತ್ವಕ್ಕೂ ವಿರೋಧ ಬರಲಿಲ್ಲ, ವಿಷ್ಣು ಸರ್ವತ್ವ ಪ್ರತಿಪಾದಕತ್ವ ವಿರೋಧ ಬರಲಿಲ್ಲ, ಈ ರೀತಿ ಕೂಡಿಸೋಕ್ಕೆ ಯಾರಿಗೂ ಬರಲಿಲ್ಲ. ಇನ್ನೊಂದು ಅರ್ಥ ಮಾಡೋ ಚಾನ್ಸ್ ಇದು ಗೊತ್ತೇ ಆಗಲಿಲ್ಲ ಅವರಿಗೆ, ಅದು ಪಜಿತಿಯಾಗಿ ವ್ಯಾಖ್ಯಾನ ವ್ಯಾಖ್ಯಾಯೋಶ್ಚ ಏಕ ವಿಷಯತಾ ಸುಪ್ರಸಿದ್ಧೇತಿ ಏವಕಾರೋ ವ್ಯಾಹೃತೀನಾಂ ಅಗ್ನಿ ವಾಯು ಸೂರ್ಯ ದೇವತಾಕತ್ವ ಪ್ರಸಿದ್ಧ ತತ್ ಪ್ರತಿಪಾದಕತ್ವ ಭ್ರಮಂ ನಿವಾರಯತಿ ಅಜ್ಞಾದೀನಾಂ ಅಧಿದೇವತತ್ವೇನಾಪಿ ಪ್ರಸಿದ್ಧಿ ಉಪಪತ್ತೇ. ಅಧಿದೇವತೆಗಳಾಗಿದ್ದ ಅಭಿಮಾನಿ ದೇವತಾತ್ವೇನಾಪಿ ಇತ್ಯರ್ಥ. ನಾಯರ ಅರ್ಥ ಬರೀತಾರೆ ಅದಕ್ಕೆ, ಅಧಿದೇವತಾ ಅಂದ್ರೇನು? ಅಭಿಮಾನಿ ದೇವತಾ ಅಂತ ಅರ್ಥ. ಅನ್ಯಥಾ ಉಕ್ತ ವ್ಯಾಖ್ಯಾನ ವ್ಯಾಖ್ಯೇಯ ಭಾವ ಅನುಪತ್ತಿ ಪ್ರಸಂಗ ಅರ್ಥ ಹೇಳದೆ ಹೋಗಿಬಿಟ್ರೆ ಅವರಂತೂ ಓಂಕಾರ ಪ್ರತಿಪಾದ್ಯರಲ್ಲ. ನಿಮ್ಮ ಪ್ರಕಾರ ವಿಚಾರ ಮಾಡಿ, ವ್ಯಾಹೃತಿಗಳು ಯಾರಪ್ಪ ದೇವತೆಗಳು? ಅಗ್ನಿವಾಯುಗಳು. ಸೊ ಓಂಕಾರಕ್ಕೆ ಅರ್ಥ ಏನಪ್ಪ? ಬ್ರಹ್ಮ. ಅಗ್ನಿ ಬ್ರಹ್ಮ ಅಂತ ಒಪ್ಪಿಲ್ಲ ನೀವು, ದೇರ್ಫೋರ್ ವ್ಯಾಖ್ಯಾನ ವ್ಯಾಖ್ಯಾನಗಳು ಏನಂತಾಯ್ತು ಇಲ್ಲಿಗೀಗ? ಬೇರೆ ಅಂತ ಆಯ್ತು, ನಿಂದೇ ತಪ್ಪಾಯ್ತು. ಅರ್ಥ ಆಯ್ತಾ? ಅದು ಹೇಳಿದ ಮೇಲೆ ಅದು ತಕ್ಕಂತೆ ಏನಾಗಬೇಕೀಗ? ವ್ಯಾಖ್ಯಾನ ಮಾಡದೆ ಹೋದ್ರೆ ನೀವು ಮಾಡಿದ ಅರ್ಥ ಸರಿಯಲ್ಲ ಅಂತ ಆಯ್ತಲ್ಲ. ಅಷ್ಟೇ. ಅಜ್ಞಾಧೀನ ಮಧಿದೈವತ್ತ ಪ್ರಸಿದ್ಧಿ ಉಪಪತ್ತೇ ಅನ್ಯಥಾ ಉಕ್ತ ವ್ಯಾಖ್ಯಾನ ವ್ಯಾಖ್ಯೇಯ ಭಾವ ಅನುಪತ್ತಿ ಪ್ರಸಂಗ ಕೀರ ನಿಮಿತ್ತೇನ ವ್ಯಾಹೃತೀನಾಂ ಸಚ ಏವ ಅರ್ಥ ಇತ್ಯತಃ ಭೂಮತಃ ಇತಿ. ಅಲ್ರಿ, ಅದೇ ಅರ್ಥ ನೇತಕ್ಕೆ ಮಾಡಬೇಕು, ಬ್ರಹ್ಮ ಅಂತ ನೇತಕ್ಕೆ ಮಾಡೋದಂತ ಕೇಳಿದರೆ, ಭೂ ಅಂದ್ರೆ ಏನಪ್ಪ? ಭೂಮ ಅಂತ ಅರ್ಥ, ಪೂರ್ಣ ಅಂತ ಅರ್ಥ. ಭೂ ಹೂ ಪೂರ್ಣತಾಯ, ಗೊತ್ತಾಯ್ತಾ? ಭೂಮ ಆದ್ದರಿಂದ ವಿಷ್ಣು ಬ್ರಹ್ಮ ಪೂರ್ಣ, ಎಫ್ ಸರಿ ಹೋಯ್ತಲ್ಲ ಅರ್ಥ. ಅಗ್ನಿ ಪೂರ್ಣ ಅಲ್ಲ, ಅದು ಅಗ್ನಿ ಮಾಡಿದ ಅರ್ಥ ಕೊಡೋದಿಲ್ಲ ಅದಕ್ಕೆ. ಭೂಮ ಪೂರ್ಣತ್ವಂ ತತೋ ಭೂ ಹೂ. ಭೂಮ ಶ್ರೀಮಂತ ಅನ್ನೋ ಪದ ಎಲ್ಲಿ ಉಪಯೋಗಿಸ್ತಾರೆ? ಸಂಪತ್ತಿದ್ದಲ್ಲ ಶ್ರೀಮಂತ ಪದ ಉಪಯೋಗಿಸ್ತಾರೆ, ಬಡವನು ಶ್ರೀಮಂತ ಅನ್ನಕ್ಬಿಡ್ತಾನೆ ಅಷ್ಟೇ. ಇವನು ಶ್ರೀ ಅಲ್ಲಿ ಕೋಟೆ ಶ್ರೀಮಂತ ಲಕ್ಷಾಧಿಸಿ ಎಲ್ಲ ಕರೆಕ್ಟ್. ಯಾಕೆ? ಶ್ರೀ ಇದ್ದಲ್ಲೇ ಶ್ರೀಮಂತ ಶಬ್ದ ಬರುತ್ತೆ, ಭೂಮತ್ವ ಇದ್ದಲ್ಲೆಲ್ಲ ಪೂರ್ಣತ್ವ ಬರುತ್ತೆ. ಆದ್ದರಿಂದ ಯೋಚನೆ ಇಲ್ಲವೇ ಇಲ್ಲ. ಭೂಮ ಪೂರ್ಣತ್ವಂ ತಥೋ ಭೂ ಹೂ. ಭೂಮ ಅಂದ್ರೆ ಪೂರ್ಣ, ಅದಕ್ಕೆ ಭೂ ಅಂತ ಕರೀತಾರೆ. ಇದರಿಂದ ನಮಗೇನು ಅರ್ಥ ಆಗ್ತಿದೆ? ಈಗ ಗಾಯತ್ರಿ ಮಂತ್ರ ಮಾಡೋಕ್ಕೆ ಅನುಕೂಲ ಆಗುತ್ತೆ, ಹೌದಲ್ಲೋ? ಭೂ ಶಬ್ದಕ್ಕೆ ಅರ್ಥ ಗೊತ್ತಾದಾಗಾಯ್ತಲ್ಲ, ಭೂಭುವ ಸ್ವಹ ನಿಸ್ತ. ಹಾಗೆ ಮೆಕ್ಯಾನಿಕಲ್ ಹೇಳೋದಕ್ಕೆ ಅರ್ಥ ಗೊತ್ತಾಯ್ತು. ಈಗ ಭೂ ಅಂದ್ರೆ ಪೂರ್ಣನಾದವನು. ತಥೋ ಭೂ ಹೂ ಭವತೇ ಬಹುತ್ವಾರ್ಥಸ್ಯ ಕ್ವಿಪಿ ರೂಪಮೇತತ್. ಭೂಧಾತು ಭವತೇ ಅಂದ್ರೇನು? ಭೂಧಾತೋಹೋ ಅಂತ ಅರ್ಥ. ಭೂಧಾತುವಿಗೆ ಬಹುತ್ವಾರ್ಥ ಬಹುತ್ವಾರ್ಥ ಇದೆ, ಅದು ಕ್ವಿಪಿ ಮಾಡಿದಾಗ ಈ ರೂಪ ಬರುತ್ತೆ. ಏನಂತ? ಭೂ ಅಂತ ರೂಪ ಬಂತು ಅಂತ ಅರ್ಥ. ಭವತಿ ಕ್ರಿಯಾಪದವಾಗಿ ಬಂದರೆ ಭೂ ಎಂಬುದು ಈ ರೀತಿಯಾಗಿ ಬಂತು. ಭಾವನಾತ್ ಅಂತ ಮುಂದೆ ಭೂವ ಶಬ್ದಕ್ಕೇನೋ ಭಾವನಾತ್ ಅಂತೇಳಿ. ಭಾವನಾತ್ ಅಂದರೆ ಪೂರ್ಣ ಹೇಗಾಗತ್ತೆ? ಅದಕ್ಕೆ ಜಗತಃ ಉತ್ಪಾದನಾತ್ ಭುವ. ಭೂಮಿಯನ್ನು ಸೃಷ್ಟಿ ಮಾಡ್ತಾನೆ ಅಂದಮೇಲೆ ಅವನೇನಾಗಿರಬೇಕು? ಪೂರ್ಣನಾಗಿರಲೇಬೇಕು. ಬಹುಚಿತ್ರ ಜಗತ್ ಬಹುದಾಕರಣ ಪರಶಕ್ತಿರ ಅನಂತ ಗುಣ ಪರಮಃ. ಭೂಮಿ ಎಷ್ಟು ದೊಡ್ಡದು ಅಂತ ಅರ್ಥ ಆಗುತ್ತೋ, ದೇವರೇನಾಗಿರ್ಬೇಕಾಗಿದ್ರೆ ಅಷ್ಟು ದೊಡ್ಡವನಂತ ಆಟೋಮೆಟಿಕಲಿ ಅದಕ್ಕೆ ದೊಡ್ಡವನಾಗಿರಲೇಬೇಕು. ಆದ್ದರಿಂದ ಪೂರ್ಣ ಅಂತಾಯ್ತು. ಭವತೇರೇವ ಅಂತರ್ನೀತ ಪ್ಯರ್ಥಸ್ಯ ಕಪ್ರತ್ಯಯ ರೂಪಂ. ಆ್ಯಕ್ಚುಲಿ ಇದು ಭೂಯಿಂದ ಬಂದಿರೋದೇ. ಭೂಹು ಅಂಬುದು ಮತ್ತು ಭುವ ಅನ್ನೋದಕ್ಕೆ ಎರಡೂ ಎಲ್ಲಿಂದ ಬಂದಿರೋದು? ಭೂ ಅಂತಕ್ಕಂಥ ಧಾತುನಿಂದನೇ ಬರೋದು, ಭೂ ಸತ್ತಾಯಂ ಅಂತಲೇ ಇರೋದು. ಮತ್ತು ಇಲ್ಲಿ ಅಂತರ್ನೀತ ಅರ್ಥ ಮಾಡಿಕೊಂಡಾಗ ಹೊಸ ಅರ್ಥ ಬಂತದ್ದು. ಒಂದೇ ಒಂದು ಧಾತುವಿಗೆ ಅನೇಕ ಅರ್ಥಗಳು ಬರೋದಕ್ಕೇನು ಕಾರಣ? ಅದು ಅರ್ಥ ಮಾಡಿಕೊಳ್ಳೋ ಕ್ರಮದಲ್ಲಿ ಬರುತ್ತೆ. ಆಮೇಲೆ ಸ್ವಹ ಭೂಹು ಭುವ ಸ್ವಹ. ಇನ್ನೊಂದು ಯಾವುದು ಉಳ್ಕೊಂಡ್ತೀಗ? ಸುತ್ವಾಚ್ಯ ಭೂಮತಃ ಭೂಹು ಭಾವನಾತ್ ಭುವ ಸುತ್ವಾತ್ ಸ್ವ. ಮೂರು ಪದಗಳು ಬಂತ ಇಲ್ಲಿಗೆ. ಸುತ್ವ ಅಂದ್ರೇನು? ಸು ಅಂದ್ರೆ ಸುಖ, ಸುಖತ್ವಾತ್ ಸ್ವಹ. ದೇವರಿ ಸ್ವಹ ಅಂತ ಯಾತ ಕರೀತಾರೆ? ಸುಖಪೂರ್ಣ ಅಂತ ಹೆಸರು. ಸುಖ ಯಾವಾಗಿರುತ್ತೆ? ಒಂದಿಲ್ಲದ ಹೋದರೂ ಸುಖ ಪೂರ್ತಿ ಆಗೋದಿಲ್ಲ, ಒಂದು ತಪ್ಪಿದ್ರೂ ಪೂರ್ಣ ಇದ್ದೆ ಮಾತ್ರ ಸುಖ ಆಗೋದು. ಸೊ ಭೂಮ ಶಬ್ದಕ್ಕೆ ಸುಖ ಶಬ್ದಕ್ಕೆ ಪೂರ್ಣ ಸುಖ ಅಂತ ಅರ್ಥ. ಪೂರ್ಣ ಸುಖ ಇರೋದು ಯಾವಾಗ? ಪೂರ್ಣ ಗುಣ ಇದ್ದಾಗ ಮಾತ್ರ. ದೇರ್ಫೋರ್ ಸುತ್ವಕ್ಕೂ ಭೂ ಪೂರ್ಣ ಅಂತಲೇ ಅರ್ಥ ಆಯ್ತು. ಭೂಹು ಪೂರ್ಣ, ಭುವಃ ಪೂರ್ಣ, ಸ್ವಹ ಪೂರ್ಣ, ಓಂ ಪೂರ್ಣ, ಬ್ರಹ್ಮ ಪೂರ್ಣ, ನಾರಾಯಣ ಪೂರ್ಣ, ಎಲ್ಲ ಪೂರ್ಣ ಪಾರ್ಥ ಗೊತ್ತಿದ್ದರಿಂದ ಎಲ್ಲ ಒಂದೇ ಹೇಳ್ತಾ ಇವೆ ನೋಡು ಅಂತ ಹೇಳ್ತಾರೆ. ಸುತ್ವಾತ್ ಸುಖತ್ವಾತ್ ಸ್ವಹ. ಸ್ವಶಬ್ದೋ ಹಿ ಸುಖವಾಚಿ ಪ್ರಸಿದ್ಧ. ಸ್ವಶಬ್ದ ಸುಖ ಅಂತ ಅರ್ಥ ಇದೆ. ಅದಕ್ಕೆ ಸ್ವರ್ಗ ಅಂತ ಹೇಳ್ಬೇಕಾದ ಸ್ವ ಯಾತಕ್ಕೆ? ಸ್ವರ್ಗ ಸ್ವಂ ಅಂದರೆ ಸುಖಂ ಗಮಯತಿ ಇದು ಸ್ವರ್ಗ. ಸುಖ ಕೊಡೋದಕ್ಕೆ ಸ್ವರ್ಗ ಅಂತ ಕರೀತಾರೆ. ಚಕಾರೋ ನಿಮಿತ್ತಾಂತರ ಸಮುಚ್ಚಯೇ. ಎರಡು ಚಕಾರ ಉಪಯೋಗಿಸಿದ ವ್ಯಾಹೃತಿ ನಾಂಚ ಭೂಮತಃ ಭಾವನಾಚ್ಚೈವ ಸುತ್ವಾಚ. ಮೂರು ಚಕಾರ ಇದೆ, ಚಾ 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 ಅಂತೇಳಿ. ಯಾತಕ್ಕೆ ಅಂದರೆ ನಿಮಿತ್ತಾಂತರ ಸಮುಚ್ಚಯ. ಇನ್ನೂ ಕೆಲವು ಕಾರಣಗಳು ಉಂಟು, ಅದನ್ನ ಹೇಳೋದಕ್ಕೋಸ್ ಚಾ ಅಂತ ಹೇಳಿಬಿಟ್ರು. ನೀವು ಹೇಗೆ ಅರ್ಥ ಹೇಗೆ ಹೇಳ್ತೀರಿ ಅಂದರೆ, ಯಥೋ ಉಕ್ತಂ ಋಗ್ಭಾಷ್ಯ ಕೋಟ್ ಮಾಡ್ತಾರೆ, ಪೂರ್ಣೋ ಭೂತಿ ವರೋ ಅನಂತ ಸುಖೋ ಯದ್ವ್ಯಾಹೃತೀರಿತಃ ಇತಿ. ಅಲ್ಲಿ ಮೂರು ಅರ್ಥ ಇದೆ, ಬೇರೆ ಅರ್ಥ. ಭೂ ಅಂದ್ರೆ ಪೂರ್ಣ, ಭೂವ ಅಂದ್ರೆ ಭೂತಿವರ, ಸ್ವಹ ಅಂದ್ರೆ ಅನಂತ ಸುಖ, ಇನ್ನೂ ಅರ್ಥಗಳಿವೆ. ಗೊತ್ತಾಯ್ತು ಈ ಅರ್ಥ ಯಾತಕ್ಕೆ ಹೇಳಿದ್ರು, ಚಕಾರ ಯಾತಕ್ಕೆ ಹೇಳಿದ್ರು ಅಂದರೆ, ಈ ಅರ್ಥ ಜೊತೆ ಇನ್ನೂ ಕೆಲವು ಅರ್ಥ ಇದೆ ಅಂತ ಹೇಳೋದಕ್ಕೋಸ್ಕರ. ಚ ಅವರೂ ಬಂದರು ಅಂತ ಹೇಳಿದಾಗ ಇನ್ಯಾರೋ ಬಂದಿದ್ದಾರೆ ಅಂತ ಅರ್ಥ. ಅವರೂ ಬಂದರು ಅಂತ ಹೇಳಿದ್ರೆ ಇನ್ನೊಬ್ರು ಯಾರೋ ಇದ್ದಾರೆ. ಚಾ ಅಂತ ಹೇಳಿದ್ರೆ ಇನ್ನೂ ಕೆಲವು ಅರ್ಥ ಇದೆ ಅಂತ ಅರ್ಥ. ನೀವು ಗೆಸ್ ಮಾಡೋದಲ್ಲ, ಅವರೇ ಹೇಳಿಬಿಟ್ಟಿದ್ದಾರೆ ಭಾಷೆದೊಳಗೆ ಅಂತ ತೋರಿಸ್ತಾರೆ. ಏತೈರೇವ ನಿಮಿತ್ತೈಹಿ ವ್ಯಾಹೃತೀನಾಮರ್ಥೋ ನ ಪುನರ್ ಲೋಕತ್ರಯಾತ್ಮಕತ್ವೇನ. ಇಷ್ಟು ಹೇಳಿದ್ರಿಂದ ಇನ್ನೊಂದು ಉತ್ತರನೂ ಕೊಟ್ಟಾಗಾಯ್ತು. ಏನು ಉತ್ತರ? ಅವನೇನು ಮೊದಲೇನು ಗಲಾಟೆ ತೆಗೆದಿದ್ದ? ಭೂಹು ಭೂಹ ಸ್ವಹ ಅನ್ನೋದು ವಾಯು ಅಗ್ನಿ ಸೂರ್ಯವಾಚಕ ವಿಷ್ಣುವಾಚಕ ಅಲ್ಲೇ ಅಲ್ಲ ಅಂತ ತೆಗೆದಿದ್ದ, ಅದು ಮುಗಿದೋಯ್ತು. ಇನ್ನೊಬ್ಬನು ಬಂದ, ಭೂಹು ಭೂಹ ಸ್ವ ಅಂದರೆ ಲೋಕಗಳು ಸ್ವಾಮಿ, ಅದು ವಿಷ್ಣು ಯಾಕೆ ಆಗ್ತಾರೆ ಅಂತ ಅವನು ಬಂದ. ಆ ಲೋಕತ್ರಯ ಅರ್ಥನೂ ಮಾಡಬಾರ್ದು ಅಂತ ಹೇಳಿದ್ದ. ಭೂಹು ಭೂಹ ಸ್ವಹ ಮಹಾ ಜನ ತಪಃ ಸತ್ಯಂ ಇದೆ ನಿಜ, ಅದು ಇಲ್ಲಿ ಬಂದಿರತಕ್ಕಂಥ ಭೂ ಭೂಗಳ ಮುಖ್ಯ ಅರ್ಥ ಏನು? ಅವೆಲ್ಲ ಅಮುಖ್ಯ ಅರ್ಥ, ಅರ್ಥ ಅಲ್ಲ ಅಂತ ಹೇಳಿಲ್ಲ. ಹೇಗೆ ನಾವು ಅಧಿದೈವತ ಅಂತ ಅರ್ಥ ಮಾಡಿದ್ವಲ್ಲ ವಾಯು ಅಗ್ನಿ ಮೊದಲಾದವರನ್ನ, ಇನ್ನೊಂದು ಅರ್ಥ ಲೋಕಪರವಾಗಿ. ಅದ್ರ ಮುಖ್ಯ ಅರ್ಥ ಮಾತ್ರ ಯಾವುದು? ನಾವು ಹೇಳಿದ್ದೆ ಮುಖ್ಯ ಅರ್ಥ, ಯಥೋಕ್ತ ಪೂರ್ಣೋ ಭೂತಿವರೋನಂತ ಸುಖ ರೀತಿ ಏತೈರೇ ವಿವಿಧ ವ್ಯಾಹೃತೀನಾಂ ಅರ್ಥೋ ನ ಪುನರ್ ಲೋಕತ್ರಯಾತ್ಮಕತ್ವೇನ ತಸ್ಯ ಪ್ರಮಾಣ ವಿರುದ್ಧತ್ವಾ. ಅದು ಪ್ರಮಾಣ ವಿರುದ್ಧವಾದ ಅರ್ಥ. ಮೊದಲನೇದಾಗಿ ವಾಚಕತ್ವ ಹತ್ರ ಒಪ್ಕೊಂಡ್ಬಿಡೋಣ, ಅದು ಅಮುಖ್ಯ ಅರ್ಥ ಅಷ್ಟೇ. ಆದರೆ ಏನು ಭೂಹು ಅವನೇ, ಸ್ವಹ ಅವನೇ, ಭೂ ಅವನೇ ಅಂದರೆ ಮೂರು ಲೋಕಗಳು ಒಂದೇ, ಮೂರು ಲೋಕಾತ್ಮಕ ಅವನೇ ಅಂತ ಹೇಳಿದರೆ ಅಲ್ಲ, ಅರ್ಥ ಮಾಡೋಕ್ಕೆ ಬರೋದೇ ಇಲ್ಲ ಅಂತ ಹೇಳಿದ್ರು. ಭೂರಿತಿ ವಾಯಂ ಲೋಕ ಇತ್ಯಾದಿ ಶ್ರುತಿ ರಪಿ ಲೋಕತ್ರಯಾಂತರ್ಗತ ಭಗವದ್ ವಿಷಯ ಇತ್ಯಿ ಏವ ಶಬ್ದಾರ್ಥ. ಅಲ್ಲಿ ಬೇರೆ ಹೇಳ್ತಾರಲ್ಲ ಭೂರಿತಿ ವಾಯಂ ಲೋಕ ಅಂತ ಉಪನಿಷತ್ತಿದೆ ಅಂತ ಕೇಳಿದರೆ, ಅಯಂ ಲೋಕ ಭೂ ಅಂದರೆ ಭೂ, ಈ ಲೋಕಕ್ಕೇನೆ ಭೂ ಅಂತ ಕರೀತಾರೆ ಅಂತ ಅರ್ಥ ಅಲ್ಲ. ಈ ಭೂ ಅಂತಕ್ಕಂಥ ಲೋಕದಲ್ಲಿ ಇರತಕ್ಕಂಥವನು ಕೂಡ ಯಾರು? ಭೂಶಬ್ದವಾಚನಾದ ಪರಮಾತ್ಮ ಅಂತಾನೇ ಅರ್ಥ. ಇವತ್ತು ಡಬ್ಬೆ ಮೇಲೆ ಏನು ಬರೆದಿರ್ತಾರೆ? ಡಬ್ಬ ದೊಡ್ಡ ಡಬ್ಬ ಅಕ್ಕಿ ಅಂತ ಬರೆದಿರ್ತಾರೆ. ಆ ಡಬ್ಬ ಅಕ್ಕಿನಾ? ಯಾವುದಕ್ಕೆ? ಒಳಗೆ ಅಕ್ಕಿ ಇದೆ ಅಂತ ಅರ್ಥ. ಸೊ ಭೂ ಅಂತ ಭೂಲೋಕಕ್ಕೆ ಯಾತಕ್ಕೆ ಒಳ ಪರಮಾತ್ಮ ಭೂ ರೂಪದಲ್ಲಿ ಇದ್ದಾನೆ ಅಂತ ಅರ್ಥ ಅಷ್ಟೇ ಹೊರತು ಇದೇ ಭೂ ಅಂತ ಅರ್ಥ ಅಲ್ಲ. ಇಲ್ಲ ಅದೇ ಅಕ್ಕಿ ಅಂತ ಆಗಿಬಿಟ್ಟು ಅಕ್ಕಿ ತರಲು ಯಾವಾಗ ಬರೆದಿಟ್ಕೊಬಿಟ್ರೆ ಅಲ್ಲೇ ಇರುತ್ತದು, ಅಕ್ಕಿ ತರ ಪ್ರಸಂಗರೇ ಇಲ್ಲ, ಡಬ್ಬೆ ಬರೆದಿರೋದು ಹಾಕ್ತಿರೋದು ಅಷ್ಟೇ, ತಪ್ಪದು. ಲೋಕತ್ರಯಾಂತರ್ಗತ ಭಗವದ್ ವಿಷಯ ದೇವ ಶಬ್ದಾರ್ಥ. ಇದೆಲ್ಲ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಮಗೆ ಸ್ಪಷ್ಟವಾಗಿ ಏನಂತ ಅರ್ಥ ಆಗುತ್ತೆ? ಅಥಾತೋ ಬ್ರಹ್ಮ ಜಿಜ್ಞಾಸ ಅಂಬೋದಕ್ಕೆ ಅಥಾತೋ ವಿಷ್ಣು ಜಿಜ್ಞಾಸ ಅಂತಾನೆ ಅರ್ಥ ಆಗುತ್ತೆ. ಪ್ರತಿಯೊಂದು ಶಬ್ದ ಡಿರೈವ್ ಮಾಡಿ ತೋರಿಸ್ತಾರೆ ಹೇಗಾಯಿತು ಅಂತೇಳಿ ಅದನ್ನು ನೆನಪಿಟ್ಕೊಂಡಿರ್ಬೇಕು. ಈಗ ನಾ ಗಾಯತ್ರಿ ಅರ್ಥ ನಾರಾಯಣ ಏವ ವ್ಯಾಹೃತಿ ಆಯ್ತು. ಅಲ್ಲಿ ಗಾಯತ್ರಿ ಬಗ್ಗೆ ಹೇಳ್ತಾರೆ, ಅದು ಗಾಯತ್ರಿ ಮಂತ್ರ ಅರ್ಥ ಗೊತ್ತಾಗುತ್ತೆ ಏನಂತೇಳಿ ಆಚಾರ್ಯ ಗಾಯತ್ರಿ ಮಂತ್ರ ಅರ್ಥನೂ ಹೇಳಿಬಿಡ್ತಾರೆ. ಒಂದು ಕಡೆಗೆ ಸುಧಾ ಒದ್ದಾಗೂ ಆಯಿತು, ಇನ್ನೊಂದು ಕಡೆಗೆ ಗಾಯತ್ರಿ ಮಂತ್ರ ಭಾಷೆ ತಿಳ್ಕೊಂಡಾಗೂ ಆಯಿತು. ಅಲ್ಲಿ ಗೊತ್ತಾಗಿದೆ ಅದೊಂದು ಮತ್ತೆ ಅಥವಾ ನಾಡು ಒಬ್ಬರಿಗೆ ಪಾಲನೆ, ನಾಡಿದ್ದು ಇನ್ನೊಬ್ಬರಿಗೆ ಪಾಲನೆ. ಆದ್ದರಿಂದ ಪಥ್ಯ ಪಾಠ ಇರೋದು ಮಂಗಳವಾರ, ಮಂಗಳವಾರ ಕಟ್ಟಿರ್ಬೋದು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಗಣಪತಿ ನೀರಿತಃ ಯದ ಓಚ ಆನಂದವರವೇ ದಾನವಾರಣ್ಯ ಪಾವಕೆ ಗಾನದಾಯಿ ಸರ್ವೇಶೇ ಶ್ರೀ ಮಡಖೇಡ ಮತ್ತು ಮಂತ್ರಾಲಯ ಪ್ರಸಾದ ತಂದಿದ್ದಾರೆ.